ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಚದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣ ಜ್ಞಾನ ರಸಾರಣ್ಯಸೆ ಉತ್ತುಂಗವಾಕ್ತರಂಗಾಯ ಮಧ್ವಚಿತ್ತಾರ್ಥಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ದೋತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ಲೀಲಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀಮಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟರಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧ್ಯಾತ್ಮ ದಸರಂಜನೀಯ ಚೂರು ಭಾಗ ನೋಡಿ. ಪಾಹಿ ಪಾಂಡವ ಪಾಲಕ ಅಮಿತ ಪಾತಿನಂ ಭವತಾಪತಃ ಏಹಿ ಮಾನಸ ಮಂದಿರಾಂಗಣ ದೇಶಂ ಈಶ ನಮೋಸ್ತುತೆ. ಹೇ ಸ್ವಾಮಿ, ನನ್ನ ಮನೋಮಂದಿರದ ಅಂಗಣ ದೇಶಕ್ಕೆ ನೀನು ಬಾರಯ್ಯ ಹರಿಯೇ ಅಂತ ದೇವರನ್ನು ಕರೆದು. ದೇವರನ್ನ ಕರೆದದ್ದು ಯಾಕೆ? ಭವತಾಪದಿಂದಾಗಿ, ಭವ ಅಂದರೆ ಈ ಸಂಸಾರ, ಸಂಸಾರದಿಂದ ವಿಶೇಷವಾಗಿ ಕರ್ಮದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದೇನೆ. ಈ ಕರ್ಮದ ಪ್ರವಾಹದಲ್ಲಿ ವಿವಶನಾಗಿ ಪಾಪಗಳು ಮಾಡಬೇಕಾಗಿ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ನನ್ನನ್ನ ಈ ಕರ್ಮಗಳ ಬಂಧನದಿಂದ ಪಾರು ಮಾಡು ಹರಿಯೇ. ನಮ್ಮ ಕರ್ಮಗಳ ಬಂಧನದಿಂದ ಪಾರಾಗಬೇಕಾದರೆ ಏನು ಬೇಕು? ದೇವರು ನಮ್ಮ ಮನಸ್ಸಿಗೆ ಬರಬೇಕು. ದೇವರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರಲ್ಲ ಅಂದರೆ ದೇವರ ಎಚ್ಚರ ನಮ್ಮ ಮನಸ್ಸಿಗೆ ಬರುವುದೇ ದೇವರು ನಮ್ಮ ಮನಸ್ಸಿಗೆ ಬರುವುದು. ಅದನ್ನು ಹೇಳಿದರು. ಅವಾಗ ಪ್ರಶ್ನೆ ಬಂತು, ಸರಿಯಪ್ಪ ನಿನಗೇನೋ ಭವದ ತಾಪ, ಭವ ಅಂದ್ರೆ ಭವ ಶಬ್ದದಲ್ಲೇ ಬರ್ತಾ ಇದೆ. ಭವ ಅಂಬುದೇ ಹುಟ್ಟು. ಹುಟ್ಟನ್ನು ಸದಾ ಕೊಟ್ಟು 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 ಹಾಗೆ ಸಾವನ್ನು ಸಭ. ಹುಟ್ಟು ಬಂದ್ರೆ ಸಾವು ಇದ್ದೇ ಇರಬೇಕಲ್ಲ. ಜಾತಸ್ಯ ಮರಣ ಧ್ರುವಂ. ಅದರಿಂದ ಹುಟ್ಟು ಸಾವು, ಹುಟ್ಟು ಸಾವು ಕೊಡೋದೇ ಭವ. ಆ ಭವದ ತಾಪ, ಈ ತಾಪದಿಂದಾಗಿ ನೀನು ನನ್ನ ಮನಸ್ಸಿಗೆ ಬಾ ಅಂತ ಕರೀತಾ ಇದೀಯ. ನಾನು ನಿನ್ನ ಮನಸ್ಸಿಗೆ ಬಂದರೆ ನಿನ್ನ ಈ ಸಂಸಾರದ ತಾಪವೆಲ್ಲ ಹೋಗಿಬಿಡುತ್ತೆ ಅಂತ ನೀ ಹೇಳ್ತಾ ಇದೀಯ. ಆದರೆ ನಾನ್ ಯಾಕೆ ನಿನಗೆ? ಅದ್ಯಾಕೆ ಹೇಳಿ ಸ್ವಾಮಿ, ನಾನ್ ಯಾಕೆ ನಿನಗೆ ಅಂದರೆ ಪುತ್ರ ಮಿತ್ರ ಕಲತ್ರ ಪೂರ್ವಕ ಮತ್ರ ಗಮ್ನ ಪರತ್ರ ಗಮ್ ಯತ್ರ ಯತ್ರ ಗತಿರ್ಮಮೇಶ್ವರ ತಸ್ತಿ ತತ್ರತೇ ಸ್ತಿ ಪದ ಹೇಳುತ್ತಾರೆ. ಹೇ ಸ್ವಾಮಿ, ಭಗವಂತ ಕೇಳ್ತಾನೆ ನನ್ನನ್ನ ನಿನ್ನ ಮನಸ್ಸಿಗೆ ಬಾ ಅಂತ ಹೇಳಿದರೆ ಅಲ್ಲಿ ಜಾಗ ಇಲ್ಲ, ಮನಸ್ಸಿನಲ್ಲಿ ಜಾಗ ಇಲ್ಲ, ನಾ ಬರಲ್ಲ ಅಂತ. ಯಾಕೆ ಸ್ವಾಮಿ ಮನಸ್ಸಲ್ಲಿ ಜಾಗ ಯಾಕಿಲ್ಲ? ನಿನ್ನ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಇವರೇ ತುಂಬಿದ್ದಾರೆ, ನಿನ್ನ ಮನಸ್ಸು ತುಂಬ, ನನಗೆ ಜಾಗ ಇಲ್ಲಲ್ಲ. ಅಂದರೆ ಸಾಮಾನ್ಯವಾಗಿ ನೋಡಿ, ಆತ್ಮ ವಿಮರ್ಶೆ ಮಾಡಿಕೊಂಡು ನೋಡಿದರೆ ಮಾತು ಬೇಡ, ಒಬ್ಬರೇ ಕೂತ್ಕೊಂಡು ನೋಡಿದಾಗ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ತಂದೆ ತಾಯಿ ಅಂತೇನಿರ್ತಾರೆ ಅವರ ಮೇಲೆ ಇರುವಷ್ಟು ಅಭಿಮಾನ ನಮಗೆ ದೇವರ ಮೇಲಿದೆಯಾ ಅಂತ ಪ್ರಶ್ನೆ. ಇಲ್ಲ ಎಂಬ ಉತ್ತರ ನಮಗೆ ಒಳಗೆ ಗೊತ್ತಾಗುತ್ತೆ. ಇಲ್ಲ ಅಂತೀರಾ? ಯಾಕೆ ಅಂದ್ರೆ ಏನಾದರೂ ಕಾರ್ಯಕ್ರಮ ಆದರೆ, ಏನಾದರೂ ಕಾರ್ಯಕ್ರಮ ಆಯ್ತಪ್ಪ, ಮಗನೋ ಹೆಂಡತಿಯೋ ಗಂಡನೋ ಬೇರೆ ಕಡೆ ಇರಲೇಬೇಕಾದ ಪ್ರಸಂಗ, ಇಲ್ಲಿ ಕಾರ್ಯಕ್ರಮನೂ ತಪ್ಪಿಸೋ ಹಾಗಿಲ್ಲ, ಕಾರ್ಯಕ್ರಮ ನಡೀತಾ ಇದೆ. ಆವಾಗ ನಾವು ನಮ್ಮವರನ್ನ ನೆನೆದು ನೆನೆದು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತೀವಿ. ಇವರಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೌದೋ, ದುಃಖ ಪಡ್ತಾ ಇರ್ತೀವಿ. ಅಂದರೆ ಅವರ ಅಬ್ಸೆನ್ಸ್ ಫೀಲ್ ಆಗ್ತಾ ಇರುತ್ತೆ ಮನಸ್ಸಿಗೆ, ಅವರಿಲ್ಲ ಇಲ್ಲ ಎಂಬುದು ಮನಸ್ಸಿಗೆ ಬರ್ತಾ ಇರುತ್ತೆ, ಮನಸ್ಸು ಅದಕ್ಕಾಗಿ ಕೊರಗ್ತಾ ಇರುತ್ತೆ. ಆ ಕೊರಗೋ ಕಾಲಕ್ಕೆ ಅವರಿಗಾಗಿ ಒದ್ದಾಟ ಇರುತ್ತಲ್ಲ, ಅದು ಇನ್ನೊಬ್ಬರಿಗೆ ಫೋಟೋ ತೆಗೆಸಿ ನಾನು ಕೊರಗ್ತಾ ಇದ್ದೇನೆ ಫೋಟೋ ಹಾಕ್ಸೋದೇನಾದ್ರು ಉಂಟಾ? ಇಲ್ಲಲ್ಲ. ಇನ್ನೊಬ್ಬರ ಮೆಚ್ಚಳಿಕೆ ಇಲ್ಲದೆ, ಇನ್ನೊಬ್ಬರಿಗಾಗಿ ಅಲ್ಲದೆ, ಅವರಿಗೋಸ್ಕರ ಒಬ್ಬರೇ ಬೋಲ್ಟ್ ಹಾಕೊಂಡು ಒಳಗೆ ಅಳತಾ ಫೀಲ್ ಆಗ್ತೀವಲ್ಲ, ಅಂಥದ್ದು ಒಂದು ದಿವಸ ಆದರೂ ದೇವರಿಗಾಗಿ ಬಂತ? ಅಯ್ಯೋ ದೇವರ ಪರಿಚಯ ಆಗಲಿಲ್ಲ, ದೇವರೇ ಬೇಕು ನನಗೆ, ಇವನಿಲ್ಲದಿದ್ರೆ ಹೇಗೆ ಅಂತ ಒಂದಾದರೂ ಅವನ ಗುರುತಾಗಿ ಈ ರೀತಿ ದುಃಖದಿಂದ ಬಂತ? ಬಂದಿಲ್ಲ, ಇನ್ನಾ ಬಂದಿಲ್ಲ. ಅದು 70, 80, 90 ಎಷ್ಟಾಗಿದೆಯೋ ಗೊತ್ತಿಲ್ಲ ನಮಗೆ, ಒಬ್ಬೊಬ್ಬರಿಗೆ ವಯಸ್ಸು. ಬಂದಿದೆಯಾ ನೋಡಿಕೊಳ್ಳಿ, ಬಂದಿದ್ರೆ ಗೆದ್ದರಿ, ಬಂದಿಲ್ಲ ಇನ್ನಾ ಸಾಧನೆ ಶುರುವಾಗಿಲ್ಲ ಅಂತರ್ಥ. ಅದನ್ನು ಕೇಳ್ತಾ ಇದ್ದ ದೇವರು. ಅಲ್ಲಯ್ಯ ನಿನ್ನ ತಲೆ ತುಂಬಾ ಅಭಿಮಾನ ಅವರಿಗಾಗೇ ಇದೆ, ನನಗೆ ಚೂರೂ ಅಭಿಮಾನ ಇಟ್ಟಿಲ್ಲ. ನೀನು ಎಷ್ಟು ಹೊತ್ತು ನೋಡಿದರೂ ನಿನಗೆ ಬೇಕಾಗಿದ್ದನ್ನು ಕೊಡುವ ವ್ಯಕ್ತಿಯಾಗಿಯೇ ನನ್ನನ್ನು ನೋಡುತ್ತಾ ಇದ್ದಷ್ಟೇ ಹೊರತು ಅಭಿಮಾನ ಪಡ್ಲಿಕ್ಕೆ ಒಬ್ಬ ವ್ಯಕ್ತಿ ಅಂತ ನನ್ನನ್ನು ನೋಡಲಿಲ್ಲ. ಗೋಡೌನ್ ಕೀಪರ್ ತರ ಹೋಗೋದು, ರಿಸೀಪ್ಟ್ ನೋಡ್ಸೋದು, ಕೊಡು ಅಂತ ಹೇಳೋದು. ದೇವರ ಹತ್ರ ಇಷ್ಟೇ ಇರುತ್ತೆ, ನಾನು ಇಷ್ಟು ತೆಂಗಿನಕಾಯಿ ಇಟ್ಟೆ ನೀನೇನು ಕೊಡ್ತೀಯ, ನಾನು ಅಪೂಪದಾನ ಕೊಟ್ಟೆ ನೀನೇನು ಕೊಡ್ತೀಯ ಅಲ್ವಾ? ಎಲ್ಲ ಕ್ಯಾಲ್ಕುಲೇಟರ್ ಎಲ್ಲ ಇರುತ್ತೆ, ಅವನು ಹಾಗೆ ಇಟ್ಕೊಂಡಿರ್ತಿಯ. ಅವನು ಹಾಗಿಟ್ಕೊಂಡ್ರೆ ನಮ್ಮ ಹತ್ರ ಕೊಡ್ಲಿಕ್ಕೇನಿದೆ? ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಪುತ್ರ ಮಿತ್ರ ಕಲತ್ರ ಪೂರ್ವಕಂ, ಎಲ್ಲಾ ಇದೆಯಲ್ಲ ನಿನ್ನ ಹತ್ರ. ಕೇಳಿದ, ಅವರೆಲ್ಲರಿದ್ದಾರೆ, ಅವರು ನಿನಗೆ ವಿಶೇಷವಾಗಿ ಅಭಿಮಾನ ಪಡೋರಿದ್ದಾರೆ, ನನ್ನ ಕಟ್ಕೊಂಡು ಏನ್ ಮಾಡ್ತೀಯ? ದೇವರು ಅಂದ್ರು. ಅವಾಗ ಉತ್ತರ ಕೊಡ್ತಾರೆ, ಅಂದ್ರೆ ಆ ಸ್ಟೆಪ್ ಇಂದ ನಾವು ದಾಟಿ ಬರಬೇಕು ಅಂತ ಅರ್ಥ. ಸ್ಟೆಪ್ ಇಂದ ದಾಟಿ ಬರಬೇಕು, ದೇವರಲ್ಲೇ ಮನಸ್ಸು ಆಸಕ್ತ ಆಗಿರಬೇಕು, ದೇವರ ಉಪಕಾರ ಸ್ಮರಣೆ ಬೇಕು. ದೇವರ ಉಪಕಾರವನ್ನ ಸದಾ ಸ್ಮರಣೆ ಮಾಡಿದರೆ ಹೊರತು ನಮಗೆ ಬರಲ್ಲ. ಚಿಕ್ಕ ಮಗು ಇರುತ್ತೆ, ಅವಾಗೆ ಹುಟ್ಟಿದ ಮಗು, ಈ ದೃಷ್ಟಾಂತ ಕೊಟ್ಟಿದ್ದೆ. ಚಿಕ್ಕ ಮಗು ಅವಾಗೆ ಹುಟ್ಟಿದೆ, ಅದಕ್ಕೇನಾದರೂ ತಾಯಿ ಮೇಲೆ ಪ್ರತ್ಯೇಕ ಅಭಿಮಾನ ಇರುತ್ತಾ? ಯಾರೂ ಗೊತ್ತಿಲ್ಲ. ಆದರೆ ಒಂದು 2-3 ದಿವಸದಲ್ಲೇ ಅದಕ್ಕೆ ಗೊತ್ತಾಗುತ್ತೆ, ಸುತ್ತೂ ಎಲ್ಲ ಅಭಿಮಾನ ಪಡುವ ವ್ಯಕ್ತಿಗಳ ಪೈಕಿ ಈ ವ್ಯಕ್ತಿ ಪಡುವ ಅಭಿಮಾನ ಬೇರೇನೆ ಅಂತ ಆ ಕೂಸಿಗೆ ಗೊತ್ತಾಗುತ್ತೆ ನೋಡಿ. ಅದು ಯಾರು ಹೇಳ್ಕೊಡಲ್ಲ, ಇದು ನೋಡು ಅಮ್ಮ ಅಮ್ಮ ಅಂತ ಯಾರು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡಲ್ಲ, ಆ ಸೈಲೆಂಟ್ ಆಗಿ ನೋಡ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಏನ್ ಅಬ್ಸರ್ವ್ ಮಾಡ್ತಾ ಇರುತ್ತೆ? ವ್ಯಕ್ತಿಗಳನ್ನಲ್ಲ, ಆ ವ್ಯಕ್ತಿಗಳಿಂದ ಬರುವ ಅಭಿಮಾನವನ್ನ ನೋಡ್ತಾ ಇರುತ್ತೆ. ಈ ಅಭಿಮಾನ ಎಂಥದ್ದು 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 ಅಂತ ನೋಡಿದಾಗ ಎಲ್ಲರೂ ತೋರುವ ಅಭಿಮಾನಕ್ಕಿಂತ ಈ ವ್ಯಕ್ತಿ ತೋರುವ ಅಭಿಮಾನ ಜಾಸ್ತಿ ಅಂತ ಅದಕ್ಕೆ ತಾನಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಆ ಮಗುವಿಗೆ ಏನಿದೆ, ತನಗೆ ಉಪಕಾರ ಯಾರ್ಯಾರು ಮಾಡುತ್ತಾ ಇದ್ದಾರೋ ಅವರ ಉಪಕಾರವನ್ನ ನೆನೆದು 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 ನೋಡ್ತಾ ಇರುತ್ತೆ. ಅದರಲ್ಲಿ ಜಾಸ್ತಿ ಉಪಕಾರ ಅಭಿಮಾನ ಯಾರು ನೋಡುತ್ತಾರೋ ಅವರ ಹತ್ರ ಹೋಗ್ಬಿಡುತ್ತೆ. ಇಲ್ಲಿ ನಾವು ಕೂಡ ಅಷ್ಟೇ, ಕಡಿಮೆ ಏನಿಲ್ಲ. ನಾವು ಕೂಡ ನಮ್ಮ ಸುತ್ತು ಇದ್ದವರಲ್ಲಿ ಯಾರು ಅಭಿಮಾನ ಹೆಚ್ಚು ಪಡ್ತಾರೆ ಅಂತ ನೋಡಿಕೊಂಡೇ ಮಾಡುತ್ತಾ ಇದ್ದೀವಿ. ಆದರೆ ಒಬ್ಬ ಇದ್ದಾನೆ, ಎಲ್ಲದಕ್ಕಿಂತ ಬೇರೆಯಾಗಿ ಒಬ್ಬನಿದ್ದಾನೆ, ಅವನು ತೋರುವ ಅಭಿಮಾನ ಹೀಗಿದೆ ಅಂತ ಮನಸ್ಸಿಗೆ ಬಂದ್ರೆ ಇನ್ಯಾರ ಕಡೆ ನಾವು ಹೋಗಲ್ಲ, ಅವನ ಕಡೆ ಇರ್ತೇವೆ. ಅದು ಒಂದು ಕಥಾ ಬರುತ್ತೆ. ಒಬ್ಬ ವ್ಯಕ್ತಿ ತುಂಬಾ ಸೌಂದರ್ಯೋಪಾಸಕ, ಅದು ಪದಾರ್ಥಗಳಲ್ಲಿ ಸೌಂದರ್ಯ ಇರಲಿ ವ್ಯಕ್ತಿಗಳಲ್ಲಿ ಸೌಂದರ್ಯ ಇರಲಿ, ಆ ಸೌಂದರ್ಯ ಅಂದ್ರೆ ಅವನಿಗೆ ಬಹಳ ಇಷ್ಟ, ಸೌಂದರ್ಯವನ್ನ ತುಂಬಾ ಇಷ್ಟಪಡುವಂತೆ. ಅಂತವನಿಗೆ ಮದುವೆ ಆಯಿತು, ಹೆಂಡತಿ ಬಹಳ ಸುಂದರಿ. ಅವನಿಗೆ ಆ ಸೌಂದರ್ಯದ ಮೇಲೆ ಎಷ್ಟು ವ್ಯಾಮೋಹ ಬಂತು ಅಂದರೆ ಆಕೆ ಹಿಂದೆ ಛತ್ರಿ ಹಿಡ್ಕೊಂಡು ಹೋಗ್ತಾ, ಯಾಕೆ ಇವಳು ಸೌಂದರ್ಯ ಎಲ್ಲಿ ಕೆಟ್ಟೋಗುತ್ತು, ಎಲ್ಲರೂ ನಗ್ತಾ ಇದ್ರು ಅವನು ನೋಡಿ ಹುಚ್ಚ ಅಂತ, ಆದರೂ ಹಿಡಿಸ್ಕೊಳ್ತಾ ಇದ್ದಿಲ್ಲ. ಅವನ ಕಾನ್ಸಂಟ್ರೇಷನ್ ಆಗಿರ್ತಾ ಇತ್ತು, ನನಗೆ ಬೇಕಾಗಿದ್ದಿದ್ದು ಸಿಕ್ಕಿದೆ, ಇದನ್ನು ಭದ್ರವಾಗಿ ನೋಡಿಕೋಬೇಕು ಎಂಬ ಇದು ನಡೆದದ್ದು. ಆವಾಗ ಒಬ್ಬ ಗುರುಗಳು ನೋಡುತ್ತಾರೆ, ಅವರನ್ನು ಕರೀತಾರೆ, ಕರೆದು ನಿನಗೆ ಈ ಅಭಿಮಾನ ಏನಿ ತೋರ್ತಾ ಇದೆಯಲ್ಲ, ಇದು ಸೌಂದರ್ಯದ ಮೇಲೋ ಅಥವಾ ವ್ಯಕ್ತಿಯ ಮೇಲೋ, ಹೆಂಡತಿಯ ಮೇಲೆ ಅಭಿಮಾನವೋ ಅಥವಾ ಸೌಂದರ್ಯ ಮೇಲೆ ಅಭಿಮಾನವೋ? ಅವನಂತ ಪಟ್ಟವಾಗಿ ಹೇಳಿಬಿಟ್ಟ, ಹೆಂಡತಿ ಮೇಲೆ ಅಭಿಮಾನ ಅಲ್ಲ ಇದು, ಬರೆಯ ಸೌಂದರ್ಯದ ಮೇಲೆ ಅಭಿಮಾನ. ಆವಾಗ ಆ ಗುರುಗಳು ಅವನ ಕೈ ಹಿಡ್ಕೊಂಡು ಸ್ವಲ್ಪ ಒಳಕ್ಕೆ ಬಾ ಅಂತ ಕರ್ಕೊಂಡು ಹೋಗಿ, ಈ ಸೌಂದರ್ಯ ಹೇಗಿದೆ ಅಂತಂದು ಭಗವಂತನ ಮೂರ್ತಿಯ ಸೌಂದರ್ಯ ತೋರಿದ್ರು. ಅವನಿಂದು ನೋಡಿದ್ದಿಲ್ಲ, ಅದು ನೋಡ್ತಾ ಆನಂದ ಬಿಟ್ಟವ. ಆ ಸೌಂದರ್ಯ ನೋಡಿದ ಮೇಲೆ ಇದು ಯಾವುದು ಕೆಲಸಕ್ಕೆ ಬರಲ್ಲ ಅಂತ ಕಾಣಿಸ್ತು. ಅವಾಗ ಛತ್ರಿ ಬಿದ್ದೋಯ್ತು, ದೇವರ ಕಡೆಗೆ ಹೋದ. ಇದು ಗುರುಗಳು ತೋರಿಕೊಡುವ ಉಪಕಾರ ಅಂದ್ರೆ, ನಾವು ನಮ್ಮ ಸುತ್ತಲೂ ಇರುವ ಎಲ್ಲಾ ವ್ಯಕ್ತಿಗಳನ್ನ ನೋಡ್ತೀವಿ, ಅವರು ತೋರುವ ಅಭಿಮಾನ ನಮಗೆ ಕಾಣ್ತಾ ಇರುತ್ತೆ. ಯಾಕೆ ನಮಗೂ ಬುದ್ಧಿ ಇದೆ ಇಲ್ಲ ಅಂತಲ್ಲ, ನಮ್ಮ ಸುತ್ತಲೂ ಇರುವ ಯಾವ್ಯಾವ ವ್ಯಕ್ತಿಗಳು ನಮ್ಗೆ ಅಭಿಮಾನ ತೋರ್ತಾರೋ ಅಭಿಮಾನ ನೋಡ್ತೀವಿ, ದೇವ ಕಾಣಿಸ್ತಾ ಇಲ್ಲ. ಒಂದು ವೇಳೆ ದೇವರು ಕಾಣಿಸುವಂತೆ ಅಭಿಮಾನ ತೋರಿಸಿದ್ದಿದ್ರೆ ನಾವು ಕೂಡ ಡೈರೆಕ್ಟ್ ಆಗಿ ಇದರಲ್ಲಿ ಇವನೇ ಜಾಸ್ತಿ ಅಂತ ಮಾಡ್ತಿದ್ವಪ್ಪ, ನಮ್ದು ಫಾಲ್ಟ್ ಇಲ್ಲ ಅಲ್ಲಿ. ಆತ ಕಾಣಿಸದೆ ಕೂತಿದ್ದಾನೆ, ಯಾಕ್ರೆ ಕಾಣಿಸ್ತಾ ಇಲ್ಲ? ಕಾಣಿಸುವ ಯೋಗ್ಯತೆ ನಮಗಿಲ್ಲ ಅಂದ್ರೆ ನೋಡೋ ಯೋಗ್ಯತೆ ನಮಗಿಲ್ಲ, ಇನ್ನ ಬಂದಿಲ್ಲ, ಅದಕ್ಕೆ ಆತ ಕಾಣಿಸ್ತಾ ಇಲ್ಲ. ಈ ಪ್ರಾಬ್ಲಮ್ ಹೀಗಿರುವಾಗ ಇವನೇನೋ ಉಪಕಾರ ಮಾಡ್ತಾ ಇದ್ದಾನೆ, ಯಾರು ಅವನಷ್ಟು ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕಾಣಿಸಲ್ಲ. ನಮ್ಮಂಥವರಿಗೆ ಆ ಅವನ ಉಪಕಾರ ಕಾಣಿಸೋದು ಹೇಗೆ ಅಂದ್ರೆ, ಆ ಕಣ್ಣು ಕೊಡುವವರನ್ನೇ ಗುರುಗಳು ಅಂತ ಹೇಳಿದ. ಅಂದ್ರೆ ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಮನಮುಟ್ಟಿ ಮೂಡಿಸಿ ನಮ್ಮ ಮನಸ್ಸಿನಲ್ಲಿ ಅವನಿದ್ದಾನೆ ಎಂಬುದು ಕನ್ಫರ್ಮೇಷನ್ ಬರಬೇಕು. ಆಂಗ್ಲದಲ್ಲಿ ಹೇಳಬೇಕಾದ್ರೆ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್, ಹೌದಲ್ವಾ? ಅವನಿದ್ದಾನೆ ಇದ್ದಾನೆ ಎಂಬುದು ನಮ್ಗೆ ಬರಬೇಕು. ಅದು ಬಂದ ಮೇಲೆ ಅವನು ಏನು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದು ಕೂಡ ಚೆನ್ನಾಗಿ ತಿಳಿಯಬೇಕು. ಸುತ್ತಿದ್ದವರೆಲ್ಲರೂ ಕೂಡ ಇನ್ನ ಚೆನ್ನಾಗಿ ಎಕ್ಸ್ರೇ ಹಾಕಿ ನೋಡಿ, ಇಷ್ಟವರೆಗೆ ನಿಮ್ಗೆ ಸುತ್ತಿದ್ದವರು ಏನೇನು ಉಪಕಾರ ಮಾಡ್ತಾರೆ ಸರಿ ನೋಡಿಲ್ಲ, ಎಕ್ಸ್ರೇ ಚೆನ್ನಾಗಿ ನೋಡಿ, ದುರ್ಬಿಣಿ ಹಾಕಿ ನೋಡಿ, ಯಾರು ಯಾರು ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಅಭಿಮಾನ ಪಡ್ತಾ ಇದ್ದಾರೆ ನೋಡಿ. ಅದಾದ ಮೇಲೆ ಅವನೆಷ್ಟು ಪಡ್ತಾ ಇದ್ದಾನೆ, ಅವನು ನಮಗಾಗಿ ಮಾಡುವ ಉಪಕಾರ ಎಷ್ಟು, ಅವನೆಷ್ಟು ಅಭಿಮಾನ ಪಡ್ತಾ ಇದ್ದಾನೆ, ಇದು ಗುರುಗಳ ಮೂಲಕ ಚೆನ್ನಾಗಿ ತಿಳ್ಕೊಂಡಾಗ, ರಿಯಲ್ ಇದ್ದದ್ದು ಚೆನ್ನಾಗಿ ತಿಳ್ಕೊಂಡಾಗ ಮನಸ್ಸು ಏನಾಗುತ್ತೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಅವನ ಕಡೆ ಹೋಗ್ತಾ ಬರುತ್ತೆ. ಮನಸ್ಸು ಅವನ ಕಡೆ ಹೋಗಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಅಂತ ಯಾರಿದ್ದಾರಯ್ಯ, ಅವರೆಲ್ಲರೂ ಕೂಡ ಇಲ್ಲೇ ಇರ್ತಾರೆ, ನಾನು ಇಲ್ಲಿಂದ ಮೇಲಕ್ಕೆ ಹೋದ್ರೆ ಯಾರು ಬರಲ್ಲ. ಅತ್ರಗಂ ನಪರತ್ರಗಂ, ನೀನೇನು ನನ್ನ ಮನಸ್ಸು ತುಂಬಾ ನಿನ್ನವರೇ ತುಂಬಿದ್ದಾರೆ, ನಿನ್ಗೆ ಜಾಗ ಇಲ್ಲ, ನಾ ಬರಲ್ಲ ಅಂತ ಹೇಳ್ತಿದೀಯ, ಆದರೆ ಇವ್ರು ಯಾರು ಕೂಡ ಇಲ್ಲೇ ಇರೋರಯ್ಯ, ನನ್ನ ಜೊತೆಗೆ ಬರೋರು ಯಾರು ಇಲ್ಲ. ಅಂದ್ರೆ ಇದು ಬಹಳ ದೊಡ್ಡ ಸ್ಟೇಜ್, ಇದು ನನ್ನ ಜೊತೆಗೆ ಯಾರೂ ಬರಲ್ಲ, ನನ್ನ ಜೊತೆಗಿರೋದು ನೀನು ಮಾತ್ರ ಅಂಬ ಸ್ಟೇಜ್ ಅಲ್ಲಿ ಅವ್ರು ಹೇಳಿದ್ದು, ನಾವಿನ್ನ ಆ ಸ್ಟೇಜಿಗೆ ಬರಲಿಲ್ಲ ಅಂಬ ಎಚ್ಚರ ನಮಗಿರ್ಲಿ ಅಂದ್ರು. ನಮಗೆ ಆ ಸ್ಟೇಜೇ ಇನ್ನ ಬರಲಿಲ್ಲ, ಆ ಸ್ಟೇಜ್ ಬರಬೇಕಾದ್ರೆ ಈ ಚಿಂತನೆ ಸದಾ ನಡೆಯಬೇಕು. ಅವಾಗ ಹೇಳ್ತಾ ಇದ್ದಾರೆ, ಅಲ್ಲಯ್ಯ ನಿನ್ನ ಮನಸ್ಸಿನಲ್ಲಿ ನನಗೂ ಜಾಗ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಯಾಕೆ ಅಂದರೆ ಇವರೆಲ್ಲರೂ ಇಲ್ಲೇ ಇರ್ತಾರೆ, ನೀನು ಬೇರೆ ಕಡೆ ಬರ್ತೀಯ. ಬೇರೆ ಕಡೆ ಅಂದ್ರೆ ಇಲ್ಲಿ ನಾನು ಹೋದರೆ, ಎರಡು, ಮನೆ ಬಿಟ್ಟು ಹೊರಗೆ ಹೋದರೆ ಅಥವಾ ದೇಹ ಬಿಟ್ಟು ಮೇಲಕ್ಕೆ ಹೋದರೆ, ಈ ಎರಡೂ ಹೋದರೆ, ಮನೆ ಬಿಟ್ಟು ಹೊರಗೆ ಹೋಗುವಾಗ ಮನೆಯಲ್ಲಿದ್ದೇ ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತಾರಷ್ಟೇ ಹೊರತು ನಮ್ಮ ಜೊತೆಗೇನೆ ಎಲ್ಲರೂ ಆಫೀಸಿಗೆ ಹೊರಡ್ತಾರಾ? ಇಲ್ಲಲ್ಲ. ಆಫೀಸಿಗೆ ಬಂದು ಎಲ್ಲಾ ಹೆಂಡತಿ ಮಕ್ಕಳೆಲ್ಲ ಕೂತ್ಕೊಂಡಿರ್ತಾರಾ? ಪ್ರೊಟೆಕ್ಷನ್ ಇಲ್ಲಲ್ಲ. ಹೊರಗೆ ಬಂದ ಕೂಡಲೇ ಅವರಲ್ಲ, ಯಾಕೆ ಅವರ ಲಿಮಿಟೇಷನ್ಸ್ ಹಾಗೆ, ನಾವೂ ಅಷ್ಟೇ. ಈ ಲಿಮಿಟೇಷನ್ ಹೀಗಿದೆ, ಹೊರಗೆ ಬಂದ ಕೂಡಲೇ ರಕ್ಷಣೆ ಮಾಡೋದು ಯಾರು? ದೇವ ಕೇಳಿದ, ನಾನು ಮಾತ್ರ ಬರ್ತೇನ? ನಾನೆಲ್ಲೋ ವೈಕುಂಠದಲ್ಲಿ ಇರ್ತೇನೆ, ಬರೋ ಕರೆಕ್ಟ್ ಟ್ರಾಫಿಕ್ ಜಾಮ್ ಆದ್ರೆ ಕಷ್ಟ, ಅಲ್ಲಿಂದ ಇಲ್ಲಿ ಬರಬೇಕಾಗುತ್ತೆ. ಅದರಿಂದ ನಿನ್ನವರೇ ವಾಸಿ ಅಲ್ಲಯ್ಯ, ನಿನಗೆ ಹತ್ತಿರ ಇರ್ತಾರೆ, ಇದನ್ನು ಫೋನ್ ಮಾಡಿದ್ರೆ ಸಿಗ್ತಾರೆ, ನಾನು ಸಿಗೋದಿಲ್ಲ, ಫೋನ್ ಕಾಂಟ್ಯಾಕ್ಟ್ ನಂಬರೂ ಇಲ್ಲ, ಮತ್ತು ನನ್ನ ಯಾಕೆ ನಂಬ್ತೀಯ? ಹೇಳ್ತಾರೆ, ಎತ್ರ ಎತ್ರ ಗತಿರ್ ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ ಹೇ ಹರೇ. ನೀನಿಲ್ಲದ ಜಾಗ ಯಾವುದು ಹೇಳು, ನೀನಿಲ್ಲದ ಜಾಗ ಯಾವುದು ಹೇಳು, ಸರ್ವತ್ರ ನೀನಿದೀಯ. ಅಲ್ಲ, ನಾನು ಸರ್ವತ್ರ ಇದ್ದೇನೆಂಬುದಕ್ಕೆ ಪ್ರೂಫ್ ಯಾರು ಹೇಳಿದ್ರು? ಎಲ್ಲಿ ಪ್ರೂಫ್? ನೀನೇ ತೋರಿಸಿದ್ದು. ನರಸಿಂಹನಾಗಿ ಬಂದು ಪ್ರಹ್ಲಾದರಾಜರನ್ನ ಕೇಳಿದ್ರು, ಯಾರು? ಹಿರಣ್ಯಕಶಿಪು. ಕೇಳಿದ್ದೇನು, ಮದನ್ಯಃ ಜಗದೀಶ್ವರ ಕಃ, ನನಕ್ಕಿಂತ ಬೇರೆ ಜಗದೀಶ್ವರ ಯಾರು? ವಾಸವು ಕೇಳಿದ. ಅವಾಗ ಹೇಳಿದ್ರು, ಎಲ್ಲಿದ್ದಾನೆ? ಉತ್ತರ ಕೊಟ್ಟದ್ದು ಎಲ್ಲಿಲ್ಲ. ಇಂದು ಗರಡು ಅಂದು ಲೇಡನಿ ಸಂದೇಹಂಬು ಒಲದು, ಚಕ್ರಿ ಸರ್ವೋಪಗತುಂದು. ಶ್ರೀಹರಿ ಎಲ್ಲಾ ಕಡೆ ಇದ್ದಾನೆ, ಯದಿಸ ಸರ್ವತ್ರ. ಒಂದು ವೇಳೆ ಅವನು ಎಲ್ಲಾ ಕಡೆ ಇರುವುದಾದರೆ ಅಕಸ್ಮಾತ್ ಸ್ತಂಭೇನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣಿಸಲ್ಲ? ಎಲ್ಲ ಕಡೆ ಇದೆ, ಇಲ್ಲಿ ಬರಲಿ ಅಂತ ಹೇಳಿದೆ. ಕಟ್ ಅಂತ ಓಡ್ಕೊಂಡು ಬಂದಿಯಾ? ಅಂದ್ರೆ ನೀನು ಸರ್ವತ್ರ ವ್ಯಾಪ್ತನಾಗಿದ್ದಿ ಎಂಬುದು ಪುರಾಣದಲ್ಲಿ, ಶಾಸ್ತ್ರಗಳಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀಯ. ಆದ್ದರಿಂದ ನನ್ನ ಮನಸ್ಸಿಗೆ ಬಂದಿದೆ ಹರಿಯೇ. ಗುರುಗಳು ಹೇಳಿದ್ದಾರೆ ನನಗೆ, ಏನಂತ, ನೀನು ಸರ್ವತ್ರ ಇದ್ದೀಯ, ಹಾಗಾದರೆ ನನ್ನ ರಕ್ಷಣೆ ಮಾಡುವವರು ಯಾರು? ನೀನ ನಮ್ಮವರ? ನೀನು ಮನೆಯಲ್ಲಿದ್ದರೂ ರಕ್ಷಣೆ ಮಾಡುವುದು ನೀನೇ, ಹೊರಗಿದ್ರೂ ರಕ್ಷಣೆ ಮಾಡುವುದು ನೀ. ಅದಕ್ಕೆ ಭಾಗವತ ಸಪ್ತಮ ಸ್ಕಂಧದಲ್ಲಿ ಹೇಳ್ತಾರೆ, ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತೋಸ್ಯ ಹತೋನ ಜೀವತಿ. ಸ್ವಾಮಿ ರಕ್ಷಣೆ ಮಾಡಿದರೆ ನಮ್ದೇ ಆದ ವಸ್ತು ರೋಡ್ಡಲ್ಲಿ ಬಿದ್ದಿದ್ರು ನಮಗೆ ಸಿಗುತ್ತೆ. ನಮ್ದಲ್ಲ ಸ್ವಾಮಿ ಬೇಡ ಅಂತ ಸಂಕಲ್ಪ ಮಾಡಿದ, ಮನೆಯಲ್ಲಿದ್ರೂ ಹಾಳಾಗಿ ಹೋಗುತ್ತೆ. ದೇವರು ರಕ್ಷಣೆ ಮಾಡಿದರೆ ಮನುಷ್ಯ ಕಾಡಲ್ಲಿದ್ರೂ ಚೆನ್ನಾಗಿರ್ತಾನೆ, ಅಥವಾ ದೇವ ಬೇಡ ಅಂದುಕೊಂಡ್ರೆ ಮನೆಯಲ್ಲಿದ್ರೂ ಸತ್ತೇ ಹೋಗ್ತಾನೆ. ಇದನ್ನು ಹೇಳ್ತಾರೆ ಸ್ವಾಮಿ, ನಿನ್ನ ಪಾದಾಂಬುಜ ಎಲ್ಲ ಕಡೆ ವ್ಯಾಪ್ತವಾಗಿದೆ, ಆ ನೀನು ಸರ್ವತ್ರ ಇದ್ದೀಯ ಎಂಬ ಎಚ್ಚರ ನನಗೆ ಕೊಡು ಹರಿ. ಇದು ಸ್ವಲ್ಪ ಮನಸ್ಸಿಗೆ ಬರಬೇಕು, ಬಂದು ಚೆನ್ನಾಗಿರುತ್ತೆ. ದೇವರು ಎಲ್ಲಾ ಕಡೆ ಇದ್ದಾರೆ ಎಂಬ ಭಾವನೆ ಬಂದರೆ ನಮಗೆ ಭಯ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಲಿ, ದೇವರು ಇದ್ದಾರೆ ಎಲ್ಲ ಇರಲಿ, ಅದಕ್ಕೇನೋದ್ರಿಂದ ನಮ್ಮ ಭಯ ಆಗೋಗುತ್ತೆ? ಹೇಳ್ತಾರೆ, ಮಗು ಇರುತ್ತೆ, ಚಿಕ್ಕ ಮಗು, ತಾಯಿ ಇರ್ತಾಳೆ. ತಾಯಿ ಇದ್ದಾಗ ಮಗು ಎಂದಾದರೂ ಆಲೋಚನೆ ಮಾಡುತ್ತ, ಕರೆಂಟ್ ಬಿಲ್ ಯಾವಾಗ ಕಟ್ಟಬೇಕು, ಟ್ಯಾಕ್ಸ್ ಯಾವಾಗ ಕಟ್ಟಬೇಕು, ಹುಣಸೆಹಣ್ಣು ಎಷ್ಟು ತರಬೇಕು, ಏನ್ ತರಬೇಕು, ಏನಾದರೂ ಆಲೋಚನೆ ಮಾಡುತ್ತ? ಏನಿಲ್ಲ, ಸಿಂಪಲ್ ಆಟ ಆಡ್ತಾ ಇರುತ್ತೆ. ಹೊತ್ತಿಗೆ ಅಳತ್ತೆ, ಹಸಿವೆ ಆದಾಗ ಅಳತ್ತೆ. ಹೇಗಳತ್ತೆ? ನಂಬಿಕೆಯಿಂದ ಅಳತ್ತೆ, ಅಮ್ಮ ಕೊಟ್ಟೇ ಕೊಡ್ತಾಳೆ ಅಂತ ಅಲ್ವಾ? ಆ ಅಳೋದ್ರಲ್ಲಿ ಬಹಳ ಕನ್ಫರ್ಮೇಶನ್ ಇರುತ್ತೆ, ಕೊಡ್ತಾಳೋ ಇಂದ ಡೌಟ್ ಇಂದ ಅಳಲ್ಲ, ಚೆನ್ನಾಗಿ ಕನ್ಫರ್ಮೇಶನ್ ಇರುತ್ತೆ. ತಾಯಿ ಇದ್ದಾಳೆ, ಕೊಟ್ಟೆ ಕೊಡುತ್ತಾಳೆ. ಅಷ್ಟೇ ಅಲ್ಲ, ಅದಕ್ಕೆ ಭಯ ಇರುತ್ತಾ? ತಾಯಿ ಇದ್ದಷ್ಟುವರೆಗೆ ಯಾವ ಭಯ ಇಲ್ಲ. ಅಮ್ಮ ಇದ್ದಾಳೆ, ಅಮ್ಮ ಇದ್ದಾಳೆ, ಮುಗಿತಲ್ಲಿಗೆ. ಅದೇ ತಾಯಿ ಅಲ್ಲೇ ಇದ್ದಾಳೆ, ಕಣ್ಣೆದುರಿಗೆ ಇಲ್ಲ, ಬೆನ್ನ ಹಿಂದೆ ನಿಂತಿದ್ದಾಳೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಅವಾಗ ಭಯ ಶುರುವಾಗುತ್ತೆ ಅದಕ್ಕೆ. ಯದ್ಯಪಿ ಅಮ್ಮ ಇದ್ದಾಳೆ ಅಂದ್ರೂ ಕೂಡ ಕಾಣಿಸ್ತಾ ಇಲ್ಲಲ್ಲ, ಅದಕ್ಕೆ ಶುರುವಾಯಿತು. ಕಾಣಿಸಿದರೆ, ಎದುರಿಗೆ ಇದ್ರೆ ಅಂದ್ರೆ ಮನಸ್ಸಿಗೆ ಬರ್ತಾ ಇದೆ, ಹಾ ಅಮ್ಮ ಇದ್ದಾಳೆ ಅಂತೇಳಿ, ಆವಾಗ ಏನು ಭಯ ಇಲ್ಲ. ಅದಕ್ಕೆ ಹೇಳುತ್ತಾರೆ, ನಮ್ಮನ್ನ ರಕ್ಷಣೆ ಮಾಡುವ ಸ್ವಾಮಿ ಅವನ ಶಕ್ತಿ ಪರಿಚಯ ಆಗೋದೇ ಪುರಾಣಗಳಲ್ಲಿ, ಹತ್ತವತಾರದಲ್ಲಿ ಅವನು ಎಂಥ ಶಕ್ತಿಮಂತ ಅಂತ ಪರಿಚಯ ಆಯಿತು. ಶಕ್ತಿ ಇದ್ರೆ ಏನ್ರಿ, ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಇಷ್ಟ ಇರಬೇಕಲ್ಲ, ಅದಕ್ಕಾಗೇ ನಿನ್ನಲ್ಲಿ ನಿಂತಿದ್ದಾನೆ ಅಂತ ಬಂದ. ಇಷ್ಟ ಇದೆ, ಶಕ್ತಿ ಇದೆ, ನನ್ನ ಹತ್ರ ಇಲ್ಲದ್ರೆ ನಾನು ಎಲ್ಲಿಗೂ ಹೋಗ್ತೀನಿ, ಅವನೆಲ್ಲೋ ಇದ್ರೆ ಏನು ಉಪಯೋಗ. ಅವಾಗ ಹೇಳ್ತಾ ಇದ್ದಾರೆ, ನಿನ್ನ ಸ್ವಾಮಿ ನಿನ್ಸುತ್ತೆ ಸದಾ ಎಲ್ಲಿ ಹೋದ್ರೂ ಇರ್ತಾನಯ್ಯ, ಅವನಿಲ್ಲದ ಜಾಗವೇ ಇಲ್ಲ ಅಂದ್ರೆ ನಾವೆಲ್ಲಿ ಹೋಗ್ತಾ ಇದ್ರೂ ನಮಗೆ ಭಯವೇ ಇಲ್ಲ, ಅವನಿದ್ದಾನೆ ಅವನಿದ್ದಾನೆ ಅವನಿದ್ದಾನೆ. ಈ ಭಾವನೆ ನಮಗೆ ಬಹಳ ವಿಶೇಷವಾದ ನಿರ್ಭರತೆಯನ್ನು ಕೊಡುತ್ತೆ. ಮೋಕ್ಷದಲ್ಲಿ ಬರಬೇಕಾದಂತಹ ನಿರ್ಭಯತೆ ಏನಿದೆ ಅದು ಸಂಸಾರಾವಸ್ಥೆಯಲ್ಲಿ ತಂದುಕೊಡುವುದೇ ಭಗವಂತನ ಭಕ್ತಿಯ ಲಕ್ಷಣ. ಅದನ್ನು ಹೇಳುತ್ತಾರೆ, ಎತ್ರ ಎತ್ರ ಗತಿರ್ ಮಮೇಶ್ವರ ತತ್ರ ತೆಸ್ತಿ ಪದಾಂಬುಜ. ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲೆಲ್ಲ ನೀನಿದ್ದೀಯ, ಅದಕ್ಕೆ ನನ್ನ ಮನಸ್ಸಿಗವ. ಸಬ್ಜೆಕ್ಟ್ ಅರ್ಥ ಆಗಿಲ್ಲಲ್ವಾ? ಇಷ್ಟು, ನೀನು ಎಲ್ಲ ಕಡೆ ಇದ್ದೀಯ, ಎಲ್ಲ ಕಡೆ ಇದ್ದೀಯ, ನೀನು ಎಲ್ಲ ಕಡೆ ಇದ್ದೀಯ, ನನ್ನ ರಕ್ಷಣೆಗಾಗಿದ್ದೀಯ ಎಂಬ ಎಚ್ಚರ ನನಗೆ ಬಂದರೆ, ಬಾಯಿಂದ ಬರುವುದಲ್ಲ ಮನಸ್ಸಿಗೆ ಮುಟ್ಟಿ ಬಂದರೆ ನನಗೆ ಭಯ ಇರಲ್ಲ. ಆದರೆ ಅದಿಲ್ಲ ನನಗೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು, ನೀನಿದ್ದೀಯ ಅಂತ ಗುರುಗಳು ಹೇಳಿದ್ದಾರೆ, ಪ್ರಾಕ್ಟಿಕಲ್ ಆಗಿ ದಿನ ಆಗ್ಲೂ ನಾನು ಒಬ್ಬನೇ ಇರೋ ಕಾಲಕ್ಕೆ ನೀನು ಎಲ್ಲ ಕಡೆ ಇದ್ದೀಯ ಅಂಬುದು ಮನಸ್ಸಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ನೀನೇ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಅದಕ್ಕೆ ನೀನೇ ನನ್ನ ಮನಸ್ಸಿಗೆ ಬಾ, ಬರೇ ನಾನು ದೇವರು ಅಂತ ಬಂದ್ರೆ ಸಾಕಾ ಅಂತ ಕೇಳಿದ್ರು. ನನ್ನ ಮನಸ್ಸಿಗೆ ಹೀಗೆ ಬಾ. ಹೇಗೆ ಅಂದ್ರೆ, ನೀನು ಸರ್ವತ್ರ ಇದ್ದೀಯ, ನನ್ನ ರಕ್ಷಣೆ ಮಾಡುತ್ತಾ ಇದ್ದೀಯ, ಎಲ್ಲಾ ಕಡೆ ಇದ್ದೀಯ ಎಂಬ ಭಾವನೆ ನನಗೆ ಕೊಟ್ಟು ನೀನಿದ್ದೀಯ ಎಂಬ ಎಚ್ಚರ ನನ್ನಲ್ಲಿ ಮೂಡಿಸು ಹರಿಯೇ, ಅದು ನೀನು ಬರೋದು ಅಂತ ಆ ರೀತಿ ಕೇಳ್ತಾ ಇದ. ಅಷ್ಟೇ ಅಲ್ಲ, ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಗಜೇಂದ್ರನ ತರ, ಗಜೇಂದ್ರನಿಗಿತ್ತು ನಾನು ನನ್ನವರು ಎರಡೇ ಇತ್ತು, ಕಳದಿಯ ಆ ನೀರಲ್ಲಿ ಹೋದಾಗ ಆ ಯುದ್ಧ ಮಾಡುವಾಗ ನನ್ನವರು ಅಂದವರೆಲ್ಲ ಬಿಟ್ಟು ಹೋದರು, ಕೊನೆಗೆ ಗಜೇಂದ್ರ ಒಬ್ಬ ಉಡಿದ್ರೆ ತನ್ನ ಮೇಲೆ ತಾನು, ಇದೇ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ಲ, ಅದಿತ್ತು ಗಜೇಂದ್ರನಿಗೆ. ಅಂದರೆ ಇರಬಾರ್ದ, ನಮ್ಮ ಜೀವನ ನಡೆಸೋದೇ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ವಾ? ಅಲ್ಲೇ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನಡೆಸೋದು ಅದೇ ಹಾಳು ಮಾಡ್ತಾ ಇದೆ ಅಂದ್ರು. ಸೆಲ್ಫ್ ಕಾನ್ಫಿಡೆನ್ಸ್ ಡೆಫಿನೇಷನ್ ಎಲ್ಲಿದೆ ಇದರಲ್ಲಿ ಅಂದ್ರೆ, ಸೆಲ್ಫ್ ಅಂದ್ರೆ ನಮ್ಮ ಒಳಗಿರತಕ್ಕಂಥ ಆತ್ಮ ಭಗವಂತ, ಅವನ ಮೇಲೆ ಕಾನ್ಫಿಡೆನ್ಸ್ ಇರಲಿ ಅಂತ ಹೇಳಿದ್ರು. ಕೆಲಸಕ್ಕೆ ಬಾರದೆ ಯಾವ ಅಸ್ವತಂತ್ರರಾದ ನಮ್ಮೇಲೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಏನು ಉಪಯೋಗ? ಹೌದಲ್ವೋ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಪ್ಪ. ಹೌದು, ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲೂ ಮುರಿದು ಕೊಡ್ತೀವಿ, ಮತ್ತೆ ನಮ್ಮೇಲೆ ನಮ್ ಕಾನ್ಫಿಡೆನ್ಸ್ ಇರುತ್ತಾ? ಬಹಳ ಜನ ಬರ್ತಾ ಇರ್ತಾರೆ, ಇಲ್ಲ ಸ್ವಾಮಿ ಹತ್ತು ಸಲ ಕೈ ಸುಟ್ಟುಕೊಂಡದ್ದಾಯಿತು, ಈಗ ಕಾನ್ಫಿಡೆನ್ಸ್ ಹೋಯಿತು. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ನಿನ್ನ ಕೈಯಲ್ಲಿ ಏನಾದರೂ ಇದ್ದಿದ್ರೆ, ನೀನು ಸ್ವತಂತ್ರನಾಗಿದ್ದಿದ್ರೆ, ನಿನ್ನ ಮೇಲೆ ನೀನು ಕಾನ್ಫಿಡೆನ್ಸ್ ಇಟ್ಟುಕೊಂಡ್ರೆ ಚೆನ್ನಾಗಿರುತ್ತಯ್ಯ, ಅದೊಂದು ಲಕ್ಷಣ ಭೂಷಣ ಆಗಿರುತ್ತೆ. ನೀನೇ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆದಾಗ ಅಲ್ವಾ, ನೀನೇ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆದಾಗ ಅವರ ಮೇಲೆ ನೀನು ಕಾನ್ಫಿಡೆನ್ಸ್ ಇಟ್ಕೋಬೇಕಷ್ಟೇ ಹೊರತು ನಿನ್ನ ಮೇಲೆ ನೀನು ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಏನು ಉಪಯೋಗ? ವೇಸ್ಟ್. ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ಸೆಲ್ಫ್ ಅಂದ್ರೆ ಯಾವುದು ಅಂದ್ರೆ, ಹೌದು ನೋಡಿ, ಬಸ್ ಅಲ್ಲಿ ಸೆಲ್ಫ್ ಅಂತಿರುತ್ತಲ್ಲ, ಇಡೀ ಬಸ್ ಓಡಬೇಕಾದ್ರೆ ಒಂದು ಸೆಲ್ಫ್ ಸ್ಟಾರ್ಟ್ ಮಾಡ್ತಾರೆ, ಅದು ಯಾವುದು? ಅದು ಬಸ್ಕ್ಕಿಂತ ಬೇರೆನೆ, ಬಸ್ ಅಲ್ಲಿ ಪಾರ್ಟ್ ಅದು. ಹಾಗೆ ನಮ್ಮೊಳಗೆ ಆತ್ಮ ಭಗವಂತ, ಅವನ ಸೆಲ್ಫ್, ಅವನ ಕೀ ಕೊಟ್ಟರೇನೆ ಒಳಗೆ ಸ್ಟಾರ್ಟ್ ಆಗೋದು, ಇಲ್ಲದಿರಲಿಲ್ಲ. ಅದಕ್ಕೆ ಅವನ ಮೇಲೆ ಕಾನ್ಫಿಡೆನ್ಸ್ ಇರಲಿ ಅಂತ ಹೇಳ್ತಾ ಇದ್ದ. ಸರಿ, ದೇವರು ನಮ್ಮ ಮನಸ್ಸಿಗೆ ಸದಾ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ. ಇದು ನಮ್ಮ ಡೈಲಿ ಬರ್ನಿಂಗ್ ಪ್ರಾಬ್ಲಮ್ ಇದು, ಹೌದಲ್ವೋ? ಸದ್ಯಕ್ಕೆ ಎಲ್ಲರೂ ಸಾಧನೆ ಮಾಡೋರೆ, ಇನ್ನೊಬ್ರು ಹೇಳೋದಲ್ಲ, ನಮ್ ನಮಗೆ ನಾವೇ ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಿ ಒಳಗೆ, ನಾನಿಷ್ಟು ಮಾಡ್ತಾ ಇದ್ದೀನಿ, ನಂಗೆ ಇಷ್ಟ ಆಗ್ತದೆ ಸಾಧನೆ ಅಂತಿರುತ್ತೆ. ಆದರೆ ಮೈನ್ ಥೀಮ್ ಬಂತಾ ಇಲ್ಲ ನೋಡಿಕೊಳ್ಳಿ ಅಂತಾರೆ. ಏನದು, ಇಡೀ ದಿನ ಸ್ವಾಮಿ ಒಬ್ಬ ಅಂದ್ರೆ ಅವನೊಬ್ಬನಿದ್ದಾನೆ ಎಂಬುದಾದ್ರೂ ಮನಸ್ಸಿಗೆ ಗಟ್ಟಿ ಬಂತ? ಅವನು ನಮ್ಮ ಸುತ್ತೂ ಇದ್ದಾನೆ ಸದಾ ಎಂಬುದು ಬಂತ? ಬಂದರೆ ಸಾಧನೆ ಶುರುವಾಗಿದೆ ಅಂತ ಅರ್ಥ. ಅವನೊಬ್ಬನಿದ್ದಾನೆ ಎಂಬ ಎಚ್ಚರವೇ ಮೂಡಿಲ್ಲ, ಇನ್ನಾ ಸಾಧನೆ ಶುರುವಾಗಿಲ್ಲ ಅಂತ ಅರ್ಥ ಅಂದ್ರು. ಸರಿ, ನಿನ್ನ ಮನಸ್ಸಿಗೆ ನಾನು ಬರ್ತೇನಯ್ಯ, ಬಂದ್ರೆ ನಿನಗೇನು ಉಪಕಾರ ಆಗುತ್ತೆ ಹೇಳು. ಅವಾಗ ಹೇಳ್ತಾರೆ, ನೋಭಯಂ ನಚ ದುರ್ಗತಿ ನಚ ಪಾತಕಂ ಕಲಿಕಾಲಜಂ ತ್ವಯ್ಯನಾಥ ಗತೌ ಸದೈವ ಹಿ ಮಾನಸಾಂತಿಕ ಸಂಸ್ಥಿತೆ. ಹೇ ಸ್ವಾಮಿ, ನೀನು ನನ್ನ ಮನಸ್ಸಿಗೆ ಬಾ ಅಂತ ಕರೆದನಲ್ಲ, ಈ ಮನಸ್ಸಿಗೆ ಬರೋದು ಅಂದ್ರೆ ಏನು ಅಂತ ದೇವ ಕೇಳಿದ. ಅಲ್ಲ, ನನಗೆ ಗೊತ್ತಾಗೋದು ನೀ ಇದ್ದಿ ಎಂಬುದು ಗೊತ್ತಾಗೋದು ಅಲ್ಲ, ನಿನಗೆ ಮನಸ್ಸಿನ ಪರಿಚಯ ಇದೆಯಾ? ಮನಸ್ಸು ಅಂದ್ರೆ ಎರಡು ರೀತಿಯಾಗಿದೆ. ಒಂದು, ಈಗೇನು ನಮಗೆ ಹೊರಗೆ ಗೊತ್ತಾಗ್ತಾ ಇದೆ, ಇದು ಜಡವಾದ ಮನಸ್ಸು. ಜೀವನ ಸ್ವರೂಪ ದೇಹದಲ್ಲೇ ಒಂದು ಮನಸ್ಸು ಕೂತಿದೆ, ಅದು ಚಿನ್ ಮನಸ್ಸು, ಸಾಕ್ಷಿ ಅಂತ. ಅರ್ಥ ಆಗ್ಬೇಕಾದ್ರೆ, ಎದುರಿಗೆ ನೀರಿತ್ತು, ಎದುರಿಗೆ ನೀರಿದೆ, ಒಬ್ಬ ಕೂತಿದ್ದಾನೆ, ಅದು ನೀರು ಅಂದುಕೊಂಡ ಕೂತಿದ್ದಾನೆ. ಒಬ್ಬರು ಬಂದ್ರು, ಏನ್ ನೋಡ್ತಾ ಇದೆಯೋ, ನೀರಿದೆ ನೋಡ್ತಾ ಇದ್ದೇನೆ. ಅವರಂದ್ರು, ಅದು ನೀರಲ್ಲ, ನೀರಿಲ್ಲ, ನೀರಲ್ಲ. ಇವ ಅಂದ್ರೆ, ಏ ಎದುರು ಕಾಣಿಸ್ತಾ ಇದೆ, ನೀರಲ್ಲ ಅಂತೀಯಲ್ಲ. ಇನ್ನೊಬ್ಬ ಬಂದ, ಎದುರಿಗೆ ಕಾಣಿಸ್ತಾ ಇದೆ ಅಂದ, ನೀರಿಲ್ಲ ನೀರಲ್ಲ ಅಂದ. ಏ, ಅವನಿಗೂ ಅದೇ ಉತ್ತರ ಕೊಟ್ಟ. ಆದ್ರೆ ಸ್ವಲ್ಪ ಶುರುವಾಯಿತು, ಇದ್ಯಾಕೆ ಇಬ್ಬರು ಹೀಗೆ ಹೇಳಿದ್ರಲ್ಲ, ಅದು ನೀರು ಹೌದೋ ಅಲ್ಲೋ ಸ್ವಲ್ಪ ಶುರುವಾಯಿತು. 10 ಜನ ಬಂದ ಕೂಡಲೇ ಕನ್ಫರ್ಮ್ ಆಯಿತು, ನನ್ನ ತಲೆ ಕೆಟ್ಟಿದೆ, ಇವರೆಲ್ಲ ಸರಿಯಾಗಿ ಹೇಳ್ತಾರೆ, ಅದು ನೀರಲ್ಲ ಅಂತ ಎದ್ದು ಹೋದ. ಮಾರನೇ ದಿನ ಬಂದ, ಎದುರಿಗೆ ಕಾಣಿಸ್ತಾ ಇದೆ, ಹೀಗಲ್ಲ ಅಂತ ನೋಡಿದ, ಎದುರಿಗೆ ಹೋದ, ನೀರಿಗೆ ಕೈ ಹಾಕಿದ, ಕೊಡದ, ಸುಖ ಬಂತು. ಅಲ್ಲಿ ಹೇಳ್ತಾರೆ, ಈ ಸುಖ, ಈ ಎದುರಿಗೆ ನೀರನ್ನು ಗ್ರಹಣ ಮಾಡೋದು ಮನಸ್ಸು. ಒಂದು ವೇಳೆ ನೀರಿದ್ರೂ ಇಲ್ಲದಿದ್ರು, ಈ ಯಾವುದು ಒಯಾಸಿಸ್ ಅಂತ ಇರುತ್ತಲ್ಲ, ಅದರಲ್ಲಿ ಮರಳುಭೂಮಿಯಲ್ಲಿ ನೀರಿದ್ದಂತೆ ಕಾಣುತ್ತೆ, ಆ ನೀರಿದ್ದಂತೆ ಕಾಣೋದು ಮನಸ್ಸಿಗೆ. ಆದರೆ ನೀರು ಚೆನ್ನಾಗಿ ಗ್ರಹಣ ಆಗೋದು, ಸುಖ ಗ್ರಹಣ ಆಗೋದು ಒಳ ಮನಸ್ಸಿಗೆ, ಸಾಕ್ಷಿಗೆ ಗ್ರಹಣ ಆಗುತ್ತೆ. ಇವನೇನ್ ಮಾಡಿದ, ನೀರು ಕೊಡದ, ಸುಖ ಬಂತು. ಸುಖ ಬಂದ ಮೇಲೆ ಒಳಗೆ ಸಾಕ್ಷಿ ಗ್ರಹಣ ಆಯಿತು, ನೀರಿದೆ ಅಂತ ಎದುರು ಕೊಟ್ಟ. ಇನ್ನ ಒಬ್ಬರಲ್ಲ, ಇಬ್ಬರಲ್ಲ, 100 ಜನ ಬಂದು ಅಲ್ಲಿ ನೀರಿಲ್ಲ ಅಂದ್ರು ಇವ ಒಪ್ಪಲ್ಲ, ನೀರಿದೆ ನೀರಿದೆ ನೀರಿದೆ. ನಿನ್ನೆ ಬರೇ ನೋಡಿದ್ದ, ಈಗ ಅನುಭವಿಸಿದ್ದ. ಅನುಭವಕ್ಕೂ ನೋಡೋದಕ್ಕೂ ವ್ಯತ್ಯಾಸ. ಈ ಅನುಭವ ಬಂತ ಭಗವಂತನದ್ದು, 1000 ಜನ ದೇವರಿಲ್ಲ ಅಂದ್ರೂ ನಾವು ಕದರಲ್ಲ, ಚೆನ್ನಾಗಿರ್ತೆ. ಅನುಭವ ಬರಲಿಲ್ಲ, ಬರೇ ಬಾಯಿ ಮಾತಲ್ಲೇ ದೇವರಿದ್ರ, ಇಲ್ಲ ಅಂಬವ್ರು ಬಂದ್ರೆ ಕೊಚ್ಚಿಕೊಂಡೇ ಹೋಗ್ಬಿಡ್ತಾ ಇರ್ತೆ. ಅದ ಕಾರಣ ಹೇಳ್ತಾರೆ, ಹೇ ಸ್ವಾಮಿ, ಮಾನಸಾಂತಿಕ ಸಂಸ್ಥಿತಿ, ಈ ಮನಸ್ಸೇನಿದೆ, ಈ ಮನಸ್ಸು ಮೊದಲು ಪದಾರ್ಥವನ್ನು ಗ್ರಹಣ ಮಾಡುತ್ತೆ, ಅದಾದ ಮೇಲೆ ಮನಸ್ಸಿನ ಅಂತ್ಯ, ಅಂತ್ಯ ಅಂದ್ರೆ ಸಾಕ್ಷಿ, ಆ ಸಾಕ್ಷಿಗೆ ಇದು ಗ್ರಹಣ ಆಯಿತ, ಅವಾಗ ನನಗೆ ಕದಲಲ್ಲಯ್ಯ. ಆದ್ದರಿಂದ ನೀನು ಬರೇ ಹೊರ ಮನಸ್ಸಿಗೆ ಬರೋದಲ್ಲ, ಒಳ ಮನಸ್ಸಿಗೆ ಬಾ, ನೀನಿದ್ದಿ ಎಂಬುದು ಕನ್ಫರ್ಮ್ಡ್ ಆಗಿ ನನಗೆ ಗೊತ್ತಾಗ್ಬೇಕು, ಆ ಥರ ನೀವು ಬರಬೇಕು. ಅಷ್ಟೇ ಅಲ್ಲ, ಸದೈವ ಹಿ ಮಾನಸಾಂತಿಕ ಸಂಸ್ಥಿತಿ. ಸರಿನಪ್ಪ, ದಿನದಲ್ಲಿ 1 ಸೆಕೆಂಡ್ ಸಾಕ ನಿನ್ ಮನಸ್ಸಲ್ಲಿ ನಾನಿದ್ದೀನಂತ ಬಂದದ್ದು? 1 ಸೆಕೆಂಡ್ ಸಾಕ? ಇಲ್ಲ ಸ್ವಾಮಿ, ಸದೈವ, ಸದಾ ಅಂತ ಹೇಳ್ಬೋದಾಗಿತ್ತು, ಸದಾ ಬಾ ಅಂತ ಹೇಳಿಲ್ಲ, ಸದೈವ, ಸದಾ ಏವ, ಯಾವಾಗ್ಲೂ ಕನ್ಫರ್ಮೇಶನ್ ಕೊಟ್ಟು, ಅದೂ ಸಾಕಾಗಿಲ್ಲ, ಸದೈವ ಹಿ ಅಂತ ಹೇಳ್ತಾರೆ. ಇನ್ನಷ್ಟು ಕನ್ಫರ್ಮೇಶನ್ ಅಂದ್ರೆ, ನೀನು ಸದಾ ನನ್ನ ಮನಸ್ಸಿಗೆ ಬರ್ತಾನೇ ಇರಬೇಕು. ಹಾಗೆ ದೇವರನ್ನೂ ನೆನೆಯೋದಲ್ಲ, ದೇವರನ್ನೇ ನೆನೆಯೋದು. ಆ ಒಂದು ಅಕ್ಷರದಲ್ಲಿ ಡಿಫರೆನ್ಸ್ ಬಹಳ ಆಗುತ್ತೆ. ನಾವು ದೇವರನ್ನೂ ನೆನೆಯೋದು, ಯಾಕೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಟಿವಿ ಅದು ಇದು ಎಲ್ಲ ನೆನೆದು ಕೊನೆಗೆ ದೇವರನ್ನೂ ನೆನೆಯುತ್ತೀವಿ. ಇವರೆಲ್ಲ ದೇವರನ್ನೇ ನೆನೆದು. ಆವಾಗ ಪ್ರಶ್ನೆ ಬಂತು, ಇವರಿಗೆ ಯಾರು ಹೆಂಡತಿ ಮಕ್ಕಳು ಇದ್ದಿಲ್ವಾ? ಸುತ್ತು ಏನು ಬೇಕಾದ್ರೂ ಪದಾರ್ಥಗಳು ಯಾವ್ದು ಇದ್ದಿಲ್ವಾ? ಒಬ್ಬರೇ ಕಾಡಲ್ಲಿ ಕೂತಿದ್ರ? ಇಲ್ಲ, ಇವರು ಹೆಂಡತಿ ಮಕ್ಕಳು ಶಿಷ್ಯರನ್ನು ಕಟ್ಕೊಂಡೇ ಇದ್ರು. ಕಾಡಲ್ಲೇನಿದ್ದಿಲ್ಲ, ಮಠದಲ್ಲಿಗೆಲ್ಲ ಚೆನ್ನಾಗಿದ್ರು, ಮನೆಯಲ್ಲಿದ್ರು. ಮತ್ತೆ ಇವ್ರು ಹೇಗಿತ್ತು ಅಂದ್ರೆ ವಿಷನ್ ಡಿಫರೆನ್ಸ್ ಅಂತ ಹೇಳಿದ್ರು. ನಮಗ್ ಕಾಣಿಸೋದು ಹೆಂಡತಿ ಮಕ್ಕಳು ಗೋಡೆ ಈ ಪದಾರ್ಥಗಳು ಮಾತ್ರ. ಇವರಿಗೇನಾಯಿತು, ಇವನನ್ನೇ ನೋಡೋರು ಅಂದ್ರೆ ಇವನನ್ನ ದೇವರ ಪೆಟ್ಟಿಗೆಯಲ್ಲಿ ನೋಡುತ್ತಾರೆ, ಹೃದಯದಲ್ಲಿ ನೋಡುತ್ತಾರೆ, ಹೆಂಡತಿ ಮಕ್ಕಳು ಎಲ್ಲದರಲ್ಲೂ ಅವನನ್ನೇ ನೋಡುತ್ತಾರೆ. ಅವನನ್ನೇ ನೋಡೋದು ಅಂದ್ರೆ ಏನು? ಇಷ್ಟೇ. ಮಗ ಬಂದ, ಅಪ್ಪ 100 ರೂಪಾಯಿ ಕೊಡು, ನಂಗೆ ತಗೋಬೇಕು. ಅಪ್ಪ ಅಭಿಮಾನ, ತಗೋಪ್ಪ ಅಂತ ಕೊಟ್ಟು. ಇದು ನಾರ್ಮಲ್ ಪ್ರಾಸೆಸ್, ಇದು ನಾವು ಮಾಡೋದು. ಅವರು ಜ್ಞಾನಿಗಳು ಅಂತ ಹೇಳ್ತಾರಲ್ಲ, ಅವರೇನು ಕೊಡಲ್ವಾ ಮಗನಿಗೆ? ಅವ್ರು ಇನ್ನ 100 ರೂಪಾಯಿ ಕೊಟ್ಟು ಕಳಿಸ್ತಾರೆ, 100 ಕಡೆ 200 ರೂಪಾಯಿ ಕೊಡ್ತಾರೆ. ಆ ಕೊಡೋ ಕಾಲಕ್ಕೆ ಕೊಡ್ತಾರೆ ಅಂದ್ರೆ ಮಗನಿಗೆ ಅಂತ ಕೊಡಲ್ಲಂತೆ, ಒಳಗೆ ಸ್ವಾಮಿ ಇದ್ದಾನೆ ಭಗವಂತ, ಅವನಿಗೆ ಪೂಜಾ ಅಂತ ಕೊಟ್ಟು ಕಳಿಸ್ತಾರೆ. ಜಸ್ಟ್ ಸೇಮ್ ಪ್ರಾಸೆಸ್. ವಿಷನ್ ಡಿಫರೆನ್ಸ್ ಬಂತಲ್ಲ, ಬಹಳ ಡಿಫರೆನ್ಸ್ ಅಲ್ಲ ಹೌದಲ್ವ? ಈ ಎರಡು ಪ್ಲೇನ್ ಅಂತ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ, ಎರಡು ಸಮಾಂತರವಾಗಿದೆ ಹೌದಾ? ಈ ಎರಡರ ಮಧ್ಯೆ ಚೂರು ಗ್ಯಾಪ್ ಇಲ್ಲಿ ಬಂತು, ಇಷ್ಟು ಬಂತು. ಇಷ್ಟಿಟ್ರೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಷ್ಟು ಗ್ಯಾಪ್ ಇದೆ? ಚಿಕ್ಕದು. ಬರ್ತಾ ಬರ್ತಾ ಎಷ್ಟಾಯ್ತು? ದೊಡ್ಡದಾಯ್ತು. ಚಿಕ್ಕದು ಬಂದ್ರೆ ದೊಡ್ಡದಾಗಿ ಕಾಣುತ್ತೆ. ಅದೇ ತರ ಭಗವಂತ ಇದ್ದಾನೆ ಎಂಬುದು ಒಳಗೆ ಮುಟ್ಟಿ ಬಂತ, ಅವನಲ್ಲೇ ಮನಸ್ಸು ಇರಲಿಕ್ಕೆ ಶುರು ಆಯಿತ. ಅವನಲ್ಲೇ ಮನಸ್ಸಿರಬೇಕು, ಯಾರನ್ನು ಬಿಟ್ಟಿರಬಾರದು, ಹೆಂಡತಿ ಮಕ್ಕಳನ್ನು ಬಿಟ್ಟಿರಬಾರದು, ಯಾರನ್ನು ಬಿಟ್ಟಿರಬಾರದು, ಎಲ್ಲರೂ ನಡೀತಾ ಇರಬೇಕು. ಅವರಲ್ಲೇ ದೇವರನ್ನ ನೋಡ್ತಾ 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 ವಿಷನ್ ಡಿಫರೆನ್ಸ್ ಬಂತ. ಆ ಸಾಧನೆ ಪರಮ ಅಪರೂಪವಾದ್ದು, ಆ ಥರ ಮಾಡಬೇಕು ಅಂತ ಹೇಳ್ತಾರೆ. ಅರ್ಜುನನಿಗೆ ಹೇಳಿದ್ದದೆ ಅರ್ಜುನ ಅಂದ, ಸ್ವಾಮಿ ನನಗಿದು ಬೇಡ, ಯುದ್ಧ ಬೇಡ, ಏನು ಬೇಡ, ಏನ್ ಮಾಡ್ತೀಯ? ಭಿಕ್ಷಾ ಬೇಡ್ತಾ ನಿನ್ನ ನಿನ್ನ ಸ್ಮರಣೆ ಮಾಡ್ತೇನೆ, ಭಿಕ್ಷಾ ಬೇಡ್ತಾ ನಿನ್ನ ಸ್ಮರಣೆ ಮಾಡ್ತೇನೆ. ಇಲ್ಲಪ್ಪ ನಿಮ್ ಡ್ಯೂಟಿ ಅದಲ್ಲ, ಯುದ್ಧ ಮಾಡಲೇಬೇಕು. ಅಲ್ಲ ಸ್ವಾಮಿ, ಯುದ್ಧದಲ್ಲಿ ಟೆನ್ಷನ್ಸ್ ಬರುತ್ತೆ ಅಲ್ವಾ? 10 ದಿಕ್ಕಿನಿಂದ ಬಾಣ ಹಾಕ್ತಾ ಇರ್ತಾರೆ, ಯಾವ್ದಲ್ಲಿ ಚುಚ್ಕೊಂಬತ್ತೋ ಗೊತ್ತಿಲ್ಲ, ಯಾವ ನೀನ್ ಮಾಡ್ತಾನೋ ಗೊತ್ತಿಲ್ಲ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಸುಟ್ಟೇ ಹೋಗ್ಬಿಡ್ಬೇಕು ಅಂತ ಪರಿಸ್ಥಿತಿ. ಅಲ್ಲಿ ನನ್ನ ನಾನು ಕಾಪಾಡಿಕೊಳ್ಳೋದು, ಇನ್ನೊಬ್ಬರನ್ನು ಹೊಡೆಯೋದ್ರಲ್ಲೇ ಇರುತ್ತೆ ಟೆನ್ಷನ್ ಅಲ್ಲಿ. ಅಂತ ಕಾಲಕ್ಕೆ ನಿನ್ನ ಸ್ಮರಣೆಯಲ್ಲಿ ಬರುತ್ತೋ ಅಂತ ಕೇಳಿದ್ರೆ ಅದೇ ಮತ್ತೆ ಟೆಸ್ಟ್ ನಿನಗಿಟ್ಟದ್ದು. ಹಾಗಾದ್ರೆ ಅರ್ಜುನ ಯುದ್ಧ ಮಾಡಿದ ರೀತಿ ಹೇಗೆ, ಕೃಷ್ಣ ಮಾಡಿಸಿದ ರೀತಿ ಹೇಗೆ ಅಂದ್ರೆ, ತಾನು ಬಿಡುವ ಪ್ರತಿಯೊಂದು ಬಾಣದಲ್ಲೂ ದೇವರನ್ನೇ ನೋಡಿದ, ಆ ಬಿಡಿಸೋದು ದೇವರೇ ಅಂತ ನೋಡಿದ, ಎದುರಿ ವ್ಯಕ್ತಿಯಲ್ಲಿ ದೇವರನ್ನೇ ನೋಡಿದ, ಅಲ್ಲಿದ್ದು ಬಾಣ ಪ್ರಯೋಗ ಮಾಡಿಸ್ತಾ ಇರೋದು ದೇವರೇ ಅಂತ ನೋಡಿದ, ಗೆಲ್ಲಿಸಿದ್ದು ದೇವರೇ ಅಂತ ನೋಡಿದ. ಹೆಣಗಳ ರಾಶಿ ಬಿತ್ತು, ನೆಲ ತಾಕ್ತಾ ಇಲ್ಲ ರಥಗಳಿಗೆ, ರಥಚಕ್ರಕ್ಕೆ ನೆಲ ತಾಕ್ತಾ ಇಲ್ಲ, ಭೂಮಿ ಮೇಲಿಂದ 2-3 ಅಡಿ ಎತ್ತರದಲ್ಲಿ ಹೆಣಗಳ ರಾಶಿ ಬಿದ್ದಿದ್ರೆ ಅದರ ಮೇಲೆ ಚಕ್ರ ಓಡತಾ ಇದೆ ರಥಚಕ್ರ. ಅಂಥ ಸ್ಥಿತಿಯಲ್ಲಿ ಕೇವಲ ಹರಿಯಲ್ಲೇ ಮನಸ್ಸಿಟ್ಟು ಅವನೇ ಮಾಡಿಸ್ತಾ ಇದ್ದಾನೆಂಬ ಎಚ್ಚರದಿಂದ ಯುದ್ಧ ಮಾಡಿದ್ದು ಅರ್ಜುನ. ಇಲ್ಲದಿದ್ದರೆ ಅರ್ಜುನನ ಭುಜದ ಮೇಲೆ ಕೈ ಹಾಕೊಂಡು ಕೃಷ್ಣ ತೆರುತ್ತಾನ ಅಂದ್ರೆ, ಆ ಅರ್ಜುನನ ಬಾಣ ಹೇಗೆ ಗುರಿ ಮುಟ್ತಾ ಇತ್ತೋ ಮನಸ್ಸು ಸದಾ ಶ್ರೀಹರಿಯ ಪಾದದಲ್ಲೇ ಇಟ್ಟುಕೊಂಡು ಯುದ್ಧ ಮಾಡಿದ. ಎಷ್ಟು ಯುದ್ಧ ಮಾಡಿದ ಅಂದ್ರೆ, ಸುತ್ತು ಯಾರು ಹಾಕ್ತಾ ಇದ್ದಾರೆ, ಚೂರಿ ಯಾರು ಹಾಕ್ತಾರೆ, ಏನ್ ಹಾಕ್ತಾರೆ, ಎಲ್ಲ ನೋಡ್ತಾ ಇದ್ದ, ಉತ್ತರ ಕೊಡ್ತಾ ಇದ್ದ. ಯುದ್ಧ ಅಂದ್ರೆ ಬರೇ ಸೈಲೆಂಟ್ ಆಗಿ ಮೂಕಿ ತರ ಯುದ್ಧ ಮಾಡೋದಲ್ಲ, ಅದರಲ್ಲಿ ದುರ್ಯೋಧನ ನಾನಾ ಜನರು ಬರ್ತಾ ಇದ್ರು, ಬಾಯಿ ಬಂದಂತೆ ಮಾತಾಡ್ತಾ ಇದ್ರು, ಅದಕ್ಕೂ ಬಾಯಿಯಿಂದ ಉತ್ತರ ಕೊಡಬೇಕು, ಬಾಯಿಯಿಂದ ಉತ್ತರ ಕೊಡಬೇಕಾದ್ರೆ ಮನಸ್ಸು ಬರಬೇಕಲ್ಲ, ಇಷ್ಟೆಲ್ಲ ಬರ್ತಾ ಇದ್ರು ಅಲ್ಲೂ ದೇವರ ಚಿಂತನೆ ಮಾಡುವಂತಹ ಅಪರೂಪದ ಸಾಮರ್ಥ್ಯ ಅವರಿಗೆ ಬಂತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ಪಾಂಡವ ಪಾಲಕ ಅಂತ ಯಾಕೆ ಕರೆದ್ರು ಅಂದ್ರೆ, ಪಾಂಡವರಿಗೆ ಅಂಥ ಸಾಮರ್ಥ್ಯ ಕೊಟ್ಟು ಸದಾ ನಿನ್ನನ್ನೇ ಚಿಂತನೆ ಮಾಡುವ ಭಾಗ್ಯ ಕೊಟ್ಟಿಯಲ್ಲ, ಆ ದೇವರೇ ನನ್ನಲ್ಲಿ ಇರೋದಲ್ಲ, ಮತ್ತೆ ನನಗ್ಯಾಕೆ ಕೊಡಲ್ಲ ಹರಿಯೇ, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನನ್ನ ಮನಸ್ಸಿನ ಅಂದ್ರೆ ಕೊನೆ ಸಾಕ್ಷಿಗೆ ನೀನು ಬರಬೇಕು, ನೀನಿದ್ದೀಯಾ ಎಂಬ ಎಚ್ಚರ ಬರಬೇಕು. ಅಷ್ಟೇ ಅಲ್ಲ, ತ್ವಯಿ ಅನಾಥಗತವು ಸದೈವ ಹಿ ಮನಸಾಂತಿಕ ಸಂಸ್ಥಿತಿ, ನೀನು ಎಂಥವ, ನೀನು ಬರೇ ನನ್ನ ಮನಸ್ಸಿಗೆ ಬಂದ್ರೆ ಸಾಲದಯ್ಯ, ಬರೇ ಮನಸ್ಸಿಗೆ ಬಂದ್ರೆ ಸಾಲದು, ನೀನು ಅನಾಥರಿಗೆ ಗತಿ ಎಂಬ ಎಚ್ಚರ ಬರಲಿ ಹರಿಯೇ. ಏನಿದು? ಸ್ವಲ್ಪ ನೋಡಬೇಕಾದ ವಿಚಾರ. ಪ್ರಹ್ಲಾದರಾದರು ನರಸಿಂಹದೇವರ ಸ್ತೋತ್ರ ಮಾಡುತ್ತಾ ಒಂದು ವಿಚಾರ ಹೇಳ್ತಾರೆ. ಏನು ಅಂದರೆ ವಿಪ್ರಾತ್ ವಿಷಟ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ಅಂತ ಹೇಳ್ತಾರೆ. ಒಂದು ಕಡೆ ಬ್ರಾಹ್ಮಣ ಇದ್ದಾನೆ, ಅವನಲ್ಲಿ ಇರಬೇಕಾದ 12 ಲಕ್ಷಣಗಳಿವೆ. ಶಮ ದಮ ತಪಸ್ತುತಿ ತಿಕ್ಷ ಎಲ್ಲ ಗುಣಗಳು ಬ್ರಾಹ್ಮಣನಲ್ಲಿ ಇರಬೇಕಾದ 12 ಗುಣಗಳು ಇವೆ. ಆ ಬ್ರಾಹ್ಮಣನಿಗಿಂತ ಚಂಡಾಲ ಶ್ರೇಷ್ಠ ಅಂದ್ರು. ಯಾಕಪ್ಪ ಅಂದ್ರೆ ಭೂರಿಮಾನ ಈ 12 ಗುಣಗಳಿರತಕ್ಕಂತಹ ಬ್ರಾಹ್ಮಣ ಅಹಂಕಾರಿಯಾದರೆ ಅವನಿಗಿಂತ ಅಹಂಕಾರ ಬಿಟ್ಟು ಶ್ರೀಹರಿಯಗೆ ಶರಣಾಗತನಾಗಿ ಮನ್ಯೇ ತದರ್ಪಿತ ವಚನಾತ್ಮ ದೇಹ ಪುನಾತಿ ಸಕಲಂ ನತು ಭೂರಿಮಾನ ತನ್ನ ಪ್ರಾಣ ಎಲ್ಲವನ್ನ ಶ್ರೀಹರಿಗೆ ಅರ್ಪಣೆ ಮಾಡಿದ ಚಂಡಾರ ಶ್ರೇಷ್ಠ, ಆ ಭಾವನೆ ಶ್ರೇಷ್ಠ ಅಂದ್ರು. ಅಲ್ಲಿ ನೋಡಬೇಕಾದ ವಿಚಾರ ಏನು ಅಂದ್ರೆ ಬ್ರಾಹ್ಮಣನಲ್ಲಿ 12 ಗುಣಗಳು ಇವೆ ಅಂತ ಒಪ್ಪಿದ್ರು. ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನಲ್ಲಿ 12 ಗುಣಗಳಿವೆ ಅಂದ್ರು. ಆದರೆ ಅವನೇನಾಗಿದ್ದಾನೆ, ಅರವಿಂದ ನಾಭ ಪಾದಾರವಿಂದ ವಿಮುಖ ಅಂದ್ರು. ದೇವರ ಪಾದಾರವಿಂದ ವಿಮುಖನಾಗಿದ್ದಾನೆ ಅಂದ್ರು. ಅಷ್ಟು ಅಂದುಕೊಂಡು ಹೋದ್ರೆ ಹೇಗೆ, ಅಲ್ಲಿ ಬಹಳ ಟ್ವಿಸ್ಟ್ ಕೂತಿದೆ, ಅದು ಗೊತ್ತಿಲ್ಲದಂಗಿದ್ರೆ ಅರ್ಥ ಆಗಲ್ಲ. ಆ ಬ್ರಾಹ್ಮಣನಲ್ಲಿ 12 ಗುಣಗಳು ಇವೆಯೋ ಇಲ್ವೋ, ಇವೆ. ಆ 12 ಗುಣಗಳಲ್ಲಿ 2 ಗುಣಗಳು ಬರುತ್ತೆ. ಯಾವುದು? ಶಮ ದಮ. ದಮ ಅಂದ್ರೆ ಇಂದ್ರಿಯ ನಿಗ್ರಹ ಇರಲಿ, ಶಮ ಅಂದ್ರೆ ಏನು ಅದಕ್ಕೆ ಹೇಳುತ್ತಾರೆ, ಶಮೋ ಮನ್ನಿಷ್ಠತಾ ಬುದ್ಧೇ. ನಿಷ್ಠ ಅಂದ್ರೆ ಯಾರ ಮನಸ್ಸು ದೇವರಲ್ಲೇ ಇರುತ್ತೋ ಅವರಲ್ಲಿ ಶಮ ಎಂಬ ಗುಣ ಇದೆ ಅಂತ ಅರ್ಥ. ಹಾಗಾದ್ರೆ ಏನಾಯಿತು, ಒಂದು ಕಡೆ ಬ್ರಾಹ್ಮಣ ಅಂತ ಹೇಳೋದು, ಇನ್ನೊಂದು ಕಡೆ ಅವನ ಮನಸ್ಸು ದೇವರಲ್ಲೇ ಇದೆ ಅಂತ ಒಪ್ಪೋದು, ದೇವರಲ್ಲೇ ಇದೆ ಅಂತ ಒಪ್ಪೋದು, ಇನ್ನೊಂದು ಕಡೆ ಇವನು ದೇವರಿಗೆ ವಿಮುಖ ಅಂತ ಹೇಳೋದು, ಎರಡು ಹೇಗೆ ಕೊಡುತ್ತೆ? ಅರ್ಥ ಆಗಿಲ್ವಾ ಕ್ವಶ್ಚನ್? ಅರ್ಥ ಆಗಿಲ್ಲ. ನೀವು ಒಬ್ಬರನ್ನ ಅಭಿಮಾನ ಪಡ್ತೀರಾ ನೋಡಿ, ನೀವು ನಿಮಗೆ ಒಬ್ಬರಂದ ತುಂಬಾ ಅಭಿಮಾನ ಇದೆ, ಅವರ ಕುರಿತೇ ಆಲೋಚನೆ ಮಾಡ್ತೀರಾ, ಅವ್ರ ಕುರಿತೇ ಆಲೋಚನೆ ಮಾಡ್ತಿದ್ದೀರಾ. ಆದರೆ ನಿಮ್ ಕುರಿತೇ ಇನ್ನೊಬ್ರು ಹೇಳ್ತಾರೆ ಏನಂತ, ಇವರು ಅವರಿಗೆ ವಿಮುಖರು ಅಂತ. ನೀವು ಯಾರ ಕುರಿತು ಆಲೋಚನೆ ಮಾಡ್ತಾ ಇದ್ದೀರೋ ಅವರಿಗೆ ವಿಮುಖರು ಅಂದ್ರೆ ನೀವು ಹುರಿದೋಗಲ್ಲ. ನಾನು 24 ಗಂಟೆ ಅವ್ರ ಕುರಿತೇ ಆಲೋಚನೆ ಮಾಡುತ್ತೇನೆ, ನಾನು ವಿಮುಖ ಹೇಗಾದೆ ಅಂತ ಭಾಗವತ ಟ್ವಿಸ್ಟ್ ಕೊಡ್ತಾ ಇದೆ, ಸಾಲ್ವ್ ಮಾಡಿ ಪಜಲ್ಸ್ ಕೊಡುತ್ತೆ, ತಲೆ ಚಚ್ಚಿಕೊಂಡ್ರೂ ಅರ್ಥ ಆಗಲ್ಲ. ಬ್ರಾಹ್ಮಣ ಇದ್ದಾನೆ, ಒಂದು ಕಡೆ ಅವನಿಗೆ ದೇವರಲ್ಲೇ ಮನಸ್ಸಿರುತ್ತೆ ಅಂತ ಹೇಳೋದು, ಇನ್ನೊಂದು ಕಡೆ ಅವ ದೇವರಿಗೆ ವಿಮುಖ ಅಂತ ಹೇಳೋದು. ಅವಾಗೆ ಇವರು ಸಾಲ್ವ್ ಮಾಡ್ತಾರ ಪಜಲ್ನ. ಏನದು ಅಂದ್ರೆ, ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಯಾರಿಲ್ಲ ಅಂದ್ರು, ಇಟ್ಟರು ಕೂಡ ನಾ ಇಟ್ಟೆ ಅಂತಿಟ್ಟ. ಭೂರಿಮಾನ ಅಂತ ಅಲ್ಲಿ ಪಜಲ್ಗೆ ಆನ್ಸರ್ ಕೊನೆಗೆ ಕೊಟ್ಬಿಡ್ತಾರೆ. ಪಜಲ್ ಕೊಟ್ಟಿರ್ತಾರೆ, ಸಾಲ್ವ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾರೆ, ಇಲ್ಲ ಆಗಿಲ್ವಾ, ಆಗಿಲ್ಲ ಅಂದ್ರೆ ಕೊನೆಗೆ ಆನ್ಸರ್ ಅಂತ ಕೊಟ್ಟಿರ್ತಾರೆ. ಅಲ್ಲೇ ಭಾಗವತದಲ್ಲಿ ಕೊಟ್ಟನದು ಭೂರಿಮಾನ ಅಂದ್ರೆ ದೇವರಲ್ಲೇ ಮನಸ್ಸಿಟ್ಟ. ದೇವರು ಕೇಳಿದ, ಏನ್ ಬೇಕಪ್ಪ, ನಾ ಇಷ್ಟೊತ್ತು ಮನಸ್ಸಿಟ್ಟೆ, ನನ್ಗೇನ್ ಕೊಡ್ತೀಯ? ಅದೇ ಚಂಡಾಲ, ಅವನೂ ಮನಸ್ಸಿಟ್ಟ ದೇವರಲ್ಲಿ. ದೇವ ಕೇಳಿದ, ನೀ ಮನಸ್ಸಿಟ್ಟಿಯಲ್ಲ, ನಾನೇನ್ ಕೊಡ್ಲಿ ಸ್ವಾಮಿ, ನಾನೇನ್ ಇಡ್ತೀನೋ ನಿನ್ನಲ್ಲಿ ಮನಸ್ಸು, ನೀನೇ ನನ್ನ ಮನಸ್ಸನ್ನ ನಿನ್ನ ಕಡೆ ಕರ್ಕೊಂಡು ಹೋದ್ರೆ ಇರುತ್ತೆ, ಅದ್ರಲ್ಲಿ ನಂದೇನಿಲ್ಲ, ನೀನೇ ಇರಿಸಿದ್ದು ನಿನ್ನಿಷ್ಟ ಅಂತ. ಎಷ್ಟು ಡಿಫರೆನ್ಸ್ ಬಂತು ಅಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ತ್ವಯಿ ಅನಾಥ ಗತೌ ಸದೈವ ಹಿ, ನನ್ನ ಮನಸ್ಸಿಗೆ ಬಾ, ಸುಮ್ಮನೆ ಒಣ ನಿನ್ನಲ್ಲೇ ಇಟ್ಟು ಕೊನೆಗೆ ನಾನೇ ಇಟ್ಟೆ ನೀನೇ ಕೊಡು ಅಂತ, ಆ ತರ ಬೇಡ ನನಗೆ, ಇನ್ನೇನ್ ಬೇಕು ನನಗೆ ಅಂದ್ರೆ, ನೀನೇ ನನಗೆ ಮನಸ್ಸು, ನಿನ್ನ ಮೇಲೆ ಮನಸ್ಸು ಕೊಡುವವ, ನೀನು ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ, ನನ್ನ ಉಸಿರಾಟವೂ ನಿನ್ನಿಂದೇ ಆಗಬೇಕು, ಇಂಥ ಲಕ್ಷಣ ಈ ಚಿಂತನದಿಂದ ನನ್ನ ಮನಸ್ಸಿಗೆ ಬಾ. ಅಂದ್ರೆ ನನ್ನ ಮನಸ್ಸಿಗೆ ದೇವರು ಬರ್ತಾ ಇರಬೇಕು, ಅದರಲ್ಲಿ ಇವನ ಮೇಲೆ ನಾನು ಟೋಟಲ್ಲಿ ಡಿಪೆಂಡೆಂಟ್, ಇಫ್ ನಾಟ್ ನಾನು ಅಸಲು ಏನು ಮಾಡಿಕೊಳ್ಳಿಕ್ಕೆ ನನ್ನಲ್ಲಿ ಶಕ್ತಿಯೇ ಇಲ್ಲ, ಅವನಿದ್ರೆ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಕೇದಾರನಾಥ್ ಮನೆ ಬರ್ತಲ್ಲ ಕೊಚ್ಕೊಂಡು ಹೋದ್ರೆಲ್ಲ, ಅದರಲ್ಲಿ ಯಾರ ಒಬ್ಬ ಓಡಿದ ಅಂದುಕೊಳ್ಳಿ, ಅವನು ಆ ಕೊಚ್ಚಿಕೊಂಡು ಹೋಗಕ್ಕೆ ತಮ್ಮವರೆಲ್ಲ ನೋಡಿ ಶಾಕ್ ಆಯ್ತು ಅವನಿಗೆ. ಇಡೀ ಮೈಯೆಲ್ಲ ಪ್ಯಾರಾಲಿಸಿಸ್ ಬಂತು. ಅವನಪ್ಪನೇ ಉಳ್ದ, ಮೈಯೆಲ್ಲ ಪ್ಯಾರಾಲಿಸಿಸ್. ಅಂತ ಕಾಲಕ್ಕೆ ಯಾರಾದ್ರೂ ಒಬ್ಬ ವ್ಯಕ್ತಿ ಅವನಿಗೆ ಏನಾದ್ರೂ ತನಗೆ ತಾನು ಕೆಲಸ ಮಾಡ್ಲಿಕ್ಕಾಗತ್ತಾ, ಏನಾದ್ರು ತಿನ್ಲಿಕ್ಕಾಗತ್ತಾ, ಮಾಡ್ಲಿಕ್ಕಾಗತ್ತಾ, ನನ್ನ ಯಾರಯ್ಯ ಕಾಯೋದು ಅಂತಿರೋ ಕಾಲಕ್ಕೆ ಯಾರಾದರೂ ಒಬ್ಬರು ಅವನನ್ನು ಕರ್ಕೊಂಡು ಹೋಗಿ ಇಡೀ ಜೀವನ ಚೆನ್ನಾಗಿ ನೋಡಿಕೊಂಡ್ರೆ ಹೇಗಿರುತ್ತೆ ಅವನಿಗೆ? ನಮ್ಮ ಪರಿಸ್ಥಿತಿ ಅದೇ ಅಂದರು. ಇಡೀ ಜೀವರಾಶಿಗಳು ಅಸ್ವತಂತ್ರರೇ, ಪ್ಯಾರಾಲಿಸಿಸ್ ಪೇಷಂಟ್ಸೇ. ಎಲ್ಲರನ್ನ ಸಾಕುವ ದೊರೆ ಅವನು. ಮತ್ತೆ ಅವನಿಗಿರೋ ಪೇಷನ್ಸ್ ಎಲ್ಲಿರುತ್ತೆ ನಮಗೆ? ಎಷ್ಟು ಜನ ಕಟ್ಟಿಕೊಂಡಿದ್ದಾನೆ, ಪ್ರತಿಯೊಬ್ಬರನ್ನ ಸಾಕ್ತಾ ಇದ್ದಾನೆ. ಅದಕ್ಕೆ ಸ್ವಾಮಿ, ನಾನು ನನ್ನ ಮನಸ್ಸು ನಿನ್ನ ಮೇಲೆ ಬಂತು ಅಂದರೆ ಅದು ನೀನಾಗಿ ಕರ್ಕೊಂಡು ಹೋದ್ರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಆದ್ದರಿಂದ ಟೋಟಲ್ಲಿ ನೀನೇ ನನಗೆ ಎಲ್ಲ ಮಾಡುತ್ತಾ ಇದೀಯ ಎಂಬ ಎಚ್ಚರ ಪೂರ್ವಕ ಮನಸ್ಸಿಗೆ ಬಾ. ಇಲ್ಲ ಸುಮ್ಮನೆ ಬೇಡ, ಏನೋ ದೇವರು ದೇವರು ಅಂತ ನಾವು ಚಿಂತನೆ ಮಾಡೋದು, ಮಾಡಿದ ಮೇಲೆ ನಾನಿಷ್ಟು ಕೊಟ್ಟೆ ನೀನೆಷ್ಟು ಕೊಡ್ತೀಯ ಅಂತ ಈ ಕ್ಯಾಲ್ಕುಲೇಟರ್ ಬಿಸಾಡುವಂತೆ ಮಾಡು ಹರಿಯೇ. ಯಾವುದು ಬೇಡ, ಎಲ್ಲ ನೀನೇ ಕೊಡೋದು. ಮನಸ್ಸು ಕೊಟ್ಟದ್ದು ನೀನೇ. ನಿನ್ನ ಮುಂದಿಟ್ಟ ತೆಂಗಿನಕಾಯಿ, ಹೂವು, ಹಣ್ಣು, ದುಡ್ಡು ಎಲ್ಲ ನಿಂದೆ. ನೀ ಕೊಟ್ಟದ್ದೇ, ನೀ ಕೊಟ್ಟದ್ದೇ ಪದಾರ್ಥ, ನೀ ಕೊಟ್ಟದ್ದೇ ಅದು. ನಿನಗೆ ಕೊಡಬೇಕೆಂಬ ಮನಸ್ಸು ನೀನೇ ಕೊಟ್ಟದ್ದೆ. ಎಷ್ಟು ಜನ ಇಲ್ಲ, ದುಡ್ಡಿರತ್ತೆ, ಪದಾರ್ಥ ಇರುತ್ತೆ, ಕೊಡಬೇಕೆಂಬ ಮನಸ್ಸಿರಲ್ಲ. ಹೌದು, ಆ ಮನಸ್ಸು ಸ್ವಾಮಿ ಕೊಟ್ರೆ ಬರುತ್ತೆ ಇಲ್ಲ. ಅದಕ್ಕೆ ದೇವರ ಪೂಜೆ ಮಾಡೋ ಕಾಲಕ್ಕೆ, ಏನು ಆ ಸಾಧನೆ ಮಾಡೋ ಕಾಲಕ್ಕೆ, ಸ್ವಾಮಿ ನೀ ಮನಸ್ಸು ಕೊಟ್ಟೀಯ ಅದಕ್ಕೆ ಆಗ್ತಾ ಇದೆ ಅಂತ ಥ್ಯಾಂಕ್ಸ್ ಅದಕ್ಕೆ ಹೇಳಬೇಕು. ಪದಾರ್ಥ ಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಆ ಪದಾರ್ಥವನ್ನ ದಯದಿಂದ ನಮ್ಮಿಂದ ಸ್ವೀಕಾರ ಮಾಡ್ತಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹೌದ್ ತಾನೆ, ಯಾತ್ರಿ ಹೇಳಬೇಕು ಅಂತೀರಾ? ದೇವರು ನಮ್ಮಿಂದ ಹೇಗೆ ತಗೊಳ್ತಾನೆ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ. ನಮಗೆ ಅರ್ಥ ಆಗ್ಬೇಕಾದ್ರೆ ನಮಗೆ ಏನೋ ದೃಷ್ಟಾಂತ ಏನೋ ಪುರಾಣ ಹೇಳಿದ್ರೆ ನಿದ್ದೆ ಬರ್ತಾ ಇರುತ್ತೆ. ನಮ್ದೇ ಎಕ್ಸಾಂಪಲ್ ಕೊಟ್ಟರೆ ನಮ್ಗೆ ಚೆನ್ನಾಗಿ ತಲೆ ಆಗುತ್ತೆ. ಅಪ್ಪ ಹಾಲಿಡೇ ಹಬ್ಬ, ಮನೆಯಲ್ಲಿ ಹೋಳಿಗೆ ಆಂಬೋಡಿ ಊಟ ಚೆನ್ನಾಗಿ ಆಗಿದೆ, ಕಂಠದ ಪರ್ಯಂತ ಊಟ ಮಾಡಿದ್ದಾನೆ, ಕೂತಿದ್ದಾನೆ. ಕೂತಿದ್ರೆ ಮಗ ಬಂದ, ತಾಂಬೂಲವೂ ಹಾಕಿದ್ದಾನೆ ಅಪ್ಪ. ಮಗ ಬಂದ, ಈ ಮಗನಿಗೆ ಅಪ್ಪ ಏನ್ ಮಾಡಿದ್ದ? ಪಿಪ್ಪರ್ಮೆಂಟ್ ಡಬ್ಬ ಕೊಡಿಸಿದ್ದ, ಅವ ಒಂದು ಬಾಯಲ್ಲಿ ಹಾಕೊಂಡು ಚಪ್ಪರಸ ತಿರುಗ್ತಾ ಆಗಿದ್ದ. ಇದ್ದಕ್ಕಿದ್ದಂತ ಅವನಿಗೇನೋ ಬಂತು, ಏನಿದು ಅಂದ್ರೆ ಅಪ್ಪನಿಗೊಂದು ಕೊಡೋಣ, ಅಪ್ಪನಿಗೊಂದು ಕೊಟ್ರೆ ಹೇಗಿರುತ್ತೆ ಅಂತ ಆಲೋಚನೆ ಬಂತು. ಆ ಬಂದಾಗ ಆ ಡಬ್ಬಾದಲ್ಲಿ ಫ್ರೆಶ್ ಆಗಿರೋದು ಕೊಳ್ಳ ಅಥವಾ ಬಾಯಲ್ಲಿ ಅರ್ಧ ಚಪ್ಪರಿಸಿದ್ದು ಕೊಳ್ಳ? ನೋಡಿ ಬರುತ್ತಾ ಇದೆ ನಮ್ಮಲ್ಲಿ, ನೋಡಿ ಬರುತ್ತೆ, ಒಳಗೆ ಟಾರ್ಚ್ ಹಾಕಿರಿ, ಹೆಗಣ ಕೂತಿರುತ್ತೆ. ಅವ ನೋಡಿದ, ಇದೇ ಕೊಟ್ಟು ಬಿಡೋಣ ಅಂತ ತೆಗೆದ. ಎಂಜಲು ಸುರಿತಾ ಇತ್ತು. ಅಪ್ಪ ತಗೋ, ಈ ಅಪ್ಪ ಪಿಪ್ಪರ್ಮೆಂಟ್ ತಿನ್ನೋ ಪರಿಸ್ಥಿತಿಯಲ್ಲಿದ್ದಾನ, ಹೊಟ್ಟೆ ತುಂಬಾ ಊಟ, ಕಂಠ ಪರ್ಯಂತ ಊಟ ಆಗಿದೆ, ತಾಂಬೂಲ ಬೇರೆ ಹಾಕಿದ್ದಾನೆ, ಆ ಪಿಪ್ಪರ್ಮೆಂಟ್ ಮೇಲೆ ಆಸೆ ಇರುತ್ತಾ, ತಗೊಳ್ತಾನ? ಅವಾಗೇನನ್ಬೇಕು, ಹೇ ಹೋಗೋ ಆಚೆಗೆ ಅಂತ ಅನ್ನಲ್ಲಂತೆ. ಯಾಕೆ? ಆ ಚಿಕ್ಕ ಮಗುವಿನಲ್ಲಿ ಕೊಡಬೇಕೆಂಬ ಭಾವನೆ ಬಂತಲ್ಲ, ಅದಕ್ಕೆ ಗೌರವ ಕೊಡ್ತಾನಂತೆ. ಕೊಟ್ಟು ಅದನ್ನು ತಗೊಳ್ತಾನೆ. ತಗೊಳ್ಳೋ ಕಾಲಕ್ಕೆ ಅದು ತುಂಬಾ ಎಂದ್ರೆ ಅದು ತಗೊಂಡು ತನ್ನ ಬಟ್ಟೆಗೆ ಒರೆಸಿ ತಿನ್ನಲ್ಲ, ಪಕ್ಕಕ್ಕಿಟ್ಟಿರ್ತಾನೆ. ಯಾಕೆ? ಅವನ ಬುದ್ಧಿ ಗೊತ್ತು, ಚೂರು ಹಾಗೆ ಹೋಗಿ ಎಲ್ಲಿ ನನ್ನ ಪಿಪರ್ಮೆಂಟು ಕೇಳಿದ್ರೆ ದಕ್ಷಿಣ ಏನಾಗಬೇಕು. ಅದಕ್ಕೆ ಹಾಗೆ ಇಟ್ಟು ಅವನು ಕೇಳಿದಾಗ ಅದರ ಜೊತೆ ಎರಡು ಪ್ಯಾಕೆಟ್ ಎಕ್ಸ್ಟ್ರಾ ಸೇರಿಸಿ ಕೊಡ್ತಾನೆ. ಅಷ್ಟೇ ನಾವು ಮಾಡೋ ದೇವರ ಪೂಜಾ ಅದು. ದೇವರೇ ಕೊಟ್ಟ ಪಿಪರ್ಮೆಂಟ್ ಬಾಕ್ಸ್ ಇದೆಲ್ಲ, ಅದರಲ್ಲಿ ಏನು ಅರ್ಧ ಚೂರು ಮಾತ್ರ ಕೊಡ್ತೀವಿ. ಅದೇನು ನಾವು ಉಣತಾ ಇರೋದು, ಫಿಕ್ಸೆಡ್ ಡಿಪಾಸಿಟ್ ಕೊಡಲ್ಲ, ಅದು ಹಾಗೆ ಇರುತ್ತೆ. ಈ ಉಣತಾ ಇರೋ ಚ ಪಿಪರ್ಮೆಂಟ್ ಅಲ್ಲಿ ಚೂರು ತೆಗೆದು ದೇವರಿಗೆ ಕೊಡ್ತೀವಿ. ಆ ಕೊಡೋ ಕಾಲಕ್ಕೆ ಎಂಜಲು ಅಂಟಿಸಿ ಕೊಡ್ತೀವಿ. ಏನದು? ನಂದು ಅಂತ ಕೊಡ್ತೀವಿ. ಅವನು ಕೊಟ್ಟದ್ದು ಅಲ್ಲೇ ಇರತ್ತೆ ನೋಡಿ. ನಾನೆಷ್ಟಿಟ್ಟೆ ನೈವೇದ್ಯಕ್ಕೆ, ನಾನೆಷ್ಟು ಮಾಡಿದೆ ಅಂತ ಬರುತ್ತೆ. ಅದು ಅವಂದೇ ಅಂತ ನಂಗೆ ಬರುತ್ತಾ? ಅಪ್ಪರಾಣೆ ಬರಲ್ಲ. ಹಾ, ನಮ್ಮ ಎಂಜಲ್ ಅಂಟಿಸಿ ಕೊಡ್ತೀವಿ. ಅವನು ಹೇಗಿದ್ದಾನೆ? ಇದು ಬೇಕೇ ಬೇಕಾಗಿಲ್ಲ, ಡಿಸ್ಕಾರ್ಡೆಡ್, ಸುಮ್ಮನೆ ಕೂತಿದ್ದಾನೆ, ಇದೇನು ಬೇಕಾಗಿಲ್ಲ ಅಂತ ಕಾಲ ಕೊಟ್ಟಾಗ ಏ ಹೋಗಾಚೆಗೆ ಅಂತ ಹೇಳ್ತಾನ, ತಗೊಳ್ತಾನಂತೆ. ಅನುಕಂಪಯ ಸ್ವೀಕೃತ್ಯಾಸ್ತಿ, ಅನುಕಂಪದಿಂದ ತಗೊಳ್ತಾನಂತೆ. ಪಕ್ಕಕ್ಕೆ ಇಟ್ಟುಕೊಂಡು ಮತ್ತೆ ನಾವೇನ್ ಮಾಡ್ತೀವಿ, ಪೂಜೆ ಆದಕ್ಕೂ ಲಿಸ್ಟ್ ಓದ್ತೀವಲ್ಲ, ಪೂಜೆ ಮುಂಚೆ ಓದ್ಬಿಡ್ತೀವಿ, ಸೇಫ್ ಸೇಫ್ ದನ ಕನಕ ವಸ್ತು ವಾಹನಾದಿ ಸಕಾಲ ಸಂಪದ ಅಭಿವೃದ್ಧ್ಯರ್ಥಂ. ನೀನು ಪೂಜೆ ಸುಮ್ಮನೆ ಮಾಡಲ್ಲ, ಇದೆಲ್ಲ ಲಿಸ್ಟ್ ಇದೆ ನೋಡು, ಕೊಟ್ಟರೆ ಹೊರತು ಮಾಡಲ್ಲ ಅಂತ ಅವನಿಗೆ ಮೊದಲು ಹೇಳ್ತೀವಿ. ಇದೇನು ಆಚಾರ ಹೇಳೋ ಕಾಲ ಕೇಳಿದ್ದು, ಇನ್ನು ನಮ್ಮೊಳಗೆ ಬೇರೆ ಕೂತಿರತ್ತ, ಸಂಸ್ಕೃತದಲ್ಲಿ ಹೇಳಿಕ್ ಬರಲ್ಲ ಅವರಿಗೆ ಅಲ್ವಾ ಹೇಳ್ತಾರೆ. ಪ್ರಮೋಷನ್ ಸಿದ್ಧಾರ್ಥಂ, ಮಾಧುರಿ ಸಿದ್ಧಾರ್ಥಂ, ಅದು ಸಿದ್ಧಾರ್ಥಂ ಎಲ್ಲ ಕೂತಿರುತ್ತೆ, ಎಲ್ಲ ಸೇರಿಕೊಂಡು ಅವನು ಮುಂದೆ ಕೊಟ್ಟಾಗ ಅವನು ಇನ್ನಷ್ಟು ಪಿಪರ್ಮೆಂಟ್ ಆಗುತ್ತೆ ಕೊಡ್ತಾನೆ. ಇದು ನಮ್ಮ ಪೂಜಾ ನಡೀತಾ ಇದೆ. ಹೀಗೆ ಬೇಡ ಹರಿಯ ಕೈಯನಾಷ್ಟಗತವು, ನಿನ್ನಲ್ಲೇ ಮನಸ್ಸು ಕೊಡು, ನೀನೇ ಬೇಕೆಂಬ ಚಿಂತನೆ ಕೊಡು. ಚಿಂತನೆ ಕೊಟ್ಟು ವಿಶೇಷವಾಗಿ ನನ್ನ ಮನಸ್ಸಿಗೆ ಬಾ. ಅವಾಗೇನಾಗುತ್ತೆ ಅಂದ್ರೆ, ಇದು ನಾನು ಯಾವಾಗೂ ಹೇಳ್ತಾ ಇರ್ತೇನೆ ಕೃಷ್ಣ ಅಂತ, ಮಗ ಇದ್ದ ಯಾವಾಗ ಮಕ್ಕಳು ಸಾಮಾನ್ಯವಾಗಿ ನಾವು ಮಕ್ಕಳಾಗಿದ್ದೆ ನಮ್ಮ ಮಕ್ಕಳು ಅವರು ಮಕ್ಕಳ ಲಕ್ಷಣ ಸಾಮಾನ್ಯ ಹೇಗೇನು, ಅಪ್ಪ ಡಿಮ್ಯಾಂಡ್ ಮಾಡೋದು, ಅಪ್ಪ ಕೊಡು, ಅಪ್ಪ ಕೊಡು, ಅಮ್ಮ ಕೊಡು, ಅಷ್ಟೇ ತಾನೆ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರೆ ಸಾಮಾನ್ಯವಾಗಿ. ತಲೆಯಲ್ಲಿರುತ್ತೆ ಕೊಡಬೇಕು ಅಂತಾನೆ ಇರುತ್ತೆ ಅವ್ರಿಗೆ. ಇನ್ನ ಕಂಪೇರ್ ಮಾಡ್ತಾರೆ ಅವರಪ್ಪ ನೋಡ್ರಿ ಹೇಗೆ ಕೊಡ್ತಾರೆ, ನೀವು ಕೊಡಲ್ಲ, ಆ ಕಂಪೇರಿಸನ್ ಇರುತ್ತೆ. ಹೌದು ಹೀಗೆಲ್ಲ ಇರುತ್ತೆ. ಅಂತ ಕಾಲಕ್ಕೆ ಒಂದ್ ದಿವಸ, ಒಂದ್ ಫೈನ್ ಡೇ ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಂದ್ರೆ ಹೇಗಿರುತ್ತೆ ಅಂತ ಈ ದೃಷ್ಟಾಂತ ಹೇಳಿದ ಮೇಲೆ ಒಬ್ಬರು ಗಂಡ ಹೆಂಡತಿ ಅಂತ ಕಣ್ಣೀರ್ ಹಾಕಿಬಿಟ್ಟಿದ್ರು. ನೀವು ಹೇಳಿ ಸತ್ಯಾಚಾರ್ಯ. ಆ ಹುಡುಗನಿಗೆ ಮನಸ್ಸಲ್ಲಿ ಬಂತು ಅಂದುಕೊಳ್ಳಿ, ಏನಂತ ಅಪ್ಪ ಅಮ್ಮನಿಗೆ ನಾನೇನ್ ಕೊಟ್ಟೆ, ಇಷ್ಟು ಕಾಲ ಎಲ್ಲ ಕೊಡ್ತಾ ಇದ್ದಾರೆ ಅವ್ರಿಗೆ ನಾನೇನ್ ಕೊಟ್ಟೆ ಅಂತ ಅವನ ಮನಸ್ಸಲ್ಲಿ ಭಾವನೆ ಬಂತು. ಅವನಿಗೆ ಮನಸ್ಸೆಲ್ಲ ಕಲಕಿ ಹೋಯ್ತು, ಏನ್ ಕೊಡ್ಲಿಕ್ಕಾಗುತ್ತ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆ ಒಳಗೆ ಟರ್ನಿಂಗ್ ಪಾಯಿಂಟ್ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಆ ಬಂದ ಮೇಲೆ ಅವ್ನು ನೋಡಿದ, ಇವ್ರಿಗೇನ್ ಕೊಡ್ಲಿಕ್ಕಾಗುತ್ತೆ, ಎಲ್ಲ ಅವ್ರು ಕೊಟ್ಟದ್ದೇ ಇದೆ, ಪಾಕೆಟ್ ಮನಿ ಅವ್ರು ಕೊಟ್ಟದ್ದೇ, ಬುಕ್ಸ್ ಎಲ್ಲ ಅದೆ, ಅದು ಯಾವ್ದವ್ರಿಗೆ ಬೇಡ, ಅದು ಯಾವ್ದವ್ರಿಗೆ ಬೇಡ, ಮತ್ತೆ ನಾನೇನ್ ಕೊಡ್ಲಿಕ್ಕಾಗುತ್ತಪ್ಪ ಅಮ್ಮನಿಗೆ, ಏನಾದರೂ ಸರ್ವಿಸ್ ಮಾಡಿ ಚೆನ್ನಾಗಿರುತ್ತೆ. ನೋಡಿದ ದಿನಾಗೂ ಮಾಮೂಲಾಗಿ ಅಪ್ಪ ಅಮ್ಮ ಅಂತ ಕಾಲಕ್ಕೆ ಹಾ 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 ಅಂತ ಹೋಗ್ತಾ ಇರ್ತಾರೆ ಮಕ್ಕಳು ಅಲ್ವಾ, ಏನಾದ್ರೂ ಬೇಕಾಗಿದ್ರೆ ಬರ್ತಾರೆ ಅಪ್ಪ ಅಂತ ಬರೋ ಕಾಲಕ್ಕೆ ಅಪ್ಪ ಅಂದ್ರಿಗೆ ಅಮ್ಮಂದ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಬೇಕು ಅವನಿಗೆ, ಏನಪ್ಪ ಏನ್ ಬೇಕು ನಿಮಗೆ, ಇಷ್ಟು ಹತ್ರ ಬರ್ತಾ ಇದೆಯಾ ಅಂದ್ರೆ ಏನೋ ಬೇಕು ಅಂತ ಅರ್ಥ. ಅವತ್ತು ಮಗ ಬಂದ, ದಿನಾಗೂ ಬರೋನು ಹತ್ರ ಬಂದು ಕೂಡಲೇ ತಗೊಂಡು ಹೋಗ್ತಾ ಇದ್ದ, ಏನೋ ಒಂದು ತಗೊಂಡು ಹೋಗ್ತಾ ಇದ್ದ. ಇವತ್ತು ಬಂದ, ಹತ್ರ ಬಂದ ಮೇಲೆ ಅಪ್ಪ ಕೇಳಿದ, ಏನಪ್ಪ ಏನ್ ಬೇಕು, ಏನು ಬೇಡಪ್ಪ, ಯಾಕೋ ಏನಾಯ್ತು ನಿಮ್ಗೆ, ಇಲ್ಲ ನಿಮ್ಗೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಇದಾದ್ರೂ ಮಾಡೋಣ ಅಂತ ಬಂದೆ. ಅಪ್ಪ ನೋಡಿದ, ಇದು ರಿಯಲ್ ಆಗಿ ಬಂದ ಅಥವಾ ಇನ್ನೇನಾದ್ರೂ ಬೇಕಾ ಅಂದ್ರೆ, ದಿನ ಕೇಳೋಕ್ಕಿಂತ ಜಾಸ್ತಿ ಕೇಳಬೇಕು ಅಂತ ಈ ತರ ಮಾಡ್ತಾ ಇದ್ದಾನೆ. ಟೆಸ್ಟಿಂಗ್ ಮಾಡಿದ್ರು ಎಲ್ಲ ಇದೆ, ಇಲ್ಲ ಕನ್ಫರ್ಮ್ಡ್ ಆಗಿ, ಇಲ್ಲ ಒಳಗೆ ಕನ್ವರ್ಟ್ ಆಗಿದೆ ಮೈಂಡ್ ಅಂತ ಗೊತ್ತಾದ ಕೂಡಲೇ ಅಪ್ಪ ಏನ್ ಮಾಡ್ತಾನೆ, ಈ ಮಗನಿಗೆ ಕೊಡ್ಲಿಕ್ಕೆ ಅಪ್ಪನ ಹತ್ರ ಏನಿಲ್ಲ ನೋಡಿ. ಅಂದ್ರೆ ನಾನು ಎಲ್ಲಿಗೆ ಹೋಗ್ತಾನೆ, ಭಗವಂತನ ಹತ್ರ ಹೋದಾಗ ಮನಸ್ಸು ಕರಿಗತ್ತು. ಈ ಅಪ್ಪನಿಗೆ ಆ ಮಗ ನಮ್ಗೆ ಏನು ಬೇಡ, ನಿಮ್ಮ ಅಭಿಮಾನ ಸಾಕು ಅಂತ ಬಂದಾಗ ಅಪ್ಪನ ಹತ್ರ ಎಷ್ಟು ಕೋಟಿ ಇದ್ರು ಕೂಡ ಅದೆಲ್ಲ ಮಗನ ಮುಂದೆ ಯೂಸ್ಲೆಸ್. ಈಗ ಏನ್ ಕೊಡಬೇಕು ಇವಾಗಪ್ಪ, ಆ ಮಗ ಮಾಡಿದ ಸರ್ವಿಸ್ಗೆ ಬೂಟ್ ಒರೆಸಿದ್ನೋ ಬಟನ್ ಇಟ್ನೋ ಏನ್ ಮಾಡಿದ್ನೋ, ಅದಕ್ಕೆ ಜಸ್ಟ್ ಯು ವಿಲ್ ಗೇವ್ ಎ ಟ್ಯಾಪ್, ಹೌದಲ್ವೋ, ಬ್ಯಾಟ್ ಮಾಡ್ತಾನೆ ಹೌದು ಭುಜದ ಮೇಲೆ, ಹಾ ತೊಡ್ತಾನೆ, ಚೆನ್ನಾಗಿದೆಯಪ್ಪ ಸಂತೋಷ ಆಯ್ತು ಅಂತ. ಈ ಅಪ್ಪ ಪಟ್ಟ ಸಂತೋಷ ಮಗನಿಗೆ ಖುಷಿ ಕೊಟ್ಬಿಡುತ್ತೆ. ಇಷ್ಟು ದಿವಸ ಇವನು ಕೊಟ್ಟರೇನೇ ಬೇಕು ಕೊಟ್ಟರೇನೇ ಬೇಕು ಅಂತ ಬರ್ತಾ ಇದ್ದ, ಇವಾಗೆ ಏನು ಬೇಡ ಅಪ್ಪ ನಕ್ಕರೆ ಸಾಕು ಖುಷಿ ಆಗ್ತಾ ಇದೆ. ಇದು ಭಕ್ತರ ಲಕ್ಷಣ. ನಮಗೆ ದೇವರತ್ತ ಬರ್ತೀವಿ, ಸ್ವಾಮೀತ ಬಂದು ಕೂಡ ದೇವರು ಕೇಳ್ತಾನೆ ಏನು ಬೇಕಪ್ಪ ನಿಮಗೆ. ಆದರೆ ಈ ಒಳಗೆ ಕನ್ವರ್ಷನ್ ಯಾರಿಗೆ ಬಂದಿರುತ್ತೆ, ಇಷ್ಟು ಕಾಲ ಹುಟ್ಟಿದ ಕಾಲದಿಂದ ಭಗವಂತನ ಎಲ್ಲ ಮಾಡ್ತಾ ಇದ್ದಾನೆ, ನಾವೇನ್ ಮಾಡಿದೀವಿ ಅವನಿಗೆ, ಎಲ್ಲ ಅವನದೇ ಕೊಟ್ಟಿದ್ದು, ಅವನಿಗೆ ನಾವೇನ್ ಮಾಡ್ಲಿಕ್ಕಾಗುತ್ತೆ, ಈ ಆಲೋಚನೆ ಬಂದವರನ್ನ ಭಕ್ತರು ಜ್ಞಾನಿಗಳು ಅಂತ ಕರೀತಾರೆ. ಅವ್ರು ಬಂದ್ಮೇಲೆ ಅವರಲ್ಲಿ ಆಯಿತು, ಇವನಿಗೇನು ಕೊಡ್ಲಿಕ್ಕಾಗುತ್ತೆ, ಏನು ಬೇಡ, ಏನು ಮಾಡಿದರೆ ಇವನು ಖುಷಿ ಪಡ್ತಾನೆ. ಅವ ನೋಡಿದ್ರು ದೇವ ಹೇಳಿದ ಇಷ್ಟೇ, ನೀವು ನಾನು ಹೇಳಿದಂತೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಗೇನು ಒಳ್ಳೇದಾಗುತ್ತೋ ಅದು ಲಿಸ್ಟ್ ಕೊಟ್ಟಿದ್ದೇನೆ, ನಿತ್ಯ ಕರ್ಮಾನುಷ್ಠಾನ ಎಲ್ಲ ಕೊಟ್ಟಿದ್ದೀನಲ್ಲ, ಇದು ನೀವು ಒಳ್ಳೇದಕ್ಕಾಗ್ಲಿಕ್ಕೆ ಕೊಟ್ಟಿದ್ದೇನೆ, ಅದು ಮಾಡಯ್ಯ. ಅಂದ್ರೆ ನೀನು ಮೇಲಕ್ಕೆ ಬರುವಂತ ನಿನಗೆ ಒಳ್ಳೇದಾಗುವಂತಹ ಕರ್ಮ ಮಾಡಿದ್ರೆ ನನಗಿಷ್ಟ ಅಂದ ದೇವ. ಆದಂತವನ್ ನೋಡಿ, ನನಗಿದು ಕೊಡು ನನಗಿಷ್ಟ ಅಂತ ಹೇಳಿಲ್ಲ, ನೀನು ಮೇಲಕ್ಕೆ ಬಂದ್ರೆ ಸಾಕು ನನಗಿಷ್ಟ ಅಂದ. ಅವಾಗ ಈ ಭಕ್ತ ನೋಡಿದ, ಹೇ ಸ್ವಾಮಿ ಸಂಧ್ಯಾವಂದನೆ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ? ಅಂದ್ರೆ ಇಷ್ಟು ಸಂಧ್ಯಾವಂದನೆ ಮಾಡಿದ್ರೆ ಸ್ವರ್ಗ ಫಲ, ಅಭೂಪದಾನ ಕೊಟ್ರೆ ಸ್ವರ್ಗ, ಇನ್ನೊಂದಕ್ಕೆ ಸ್ವರ್ಗ, ಎಲ್ಲ ಕ್ಯಾಲ್ಕುಲೇಟ್ ಇಟ್ಕೊಂಡೇ ಮಾಡ್ತಾ ಇದ್ರು. ಇವಾಗ ಹಾಗಲ್ಲ, ಈ ಪುಸ್ತಕ ಡಿಸ್ಕಾರ್ಡ್ ಆಯಿತು, ಯಾವುದೂ ಇಲ್ಲ, ದೇವರು ಹೇಳಿದ ಲಿಸ್ಟ್ ಮಾತ್ರ ಕೂತಿದೆ. ಆ ಮಾಡೋ ಕಾಲಕ್ಕೆ ತಲೆಯಲ್ಲಿ ಏನು ಕೂತಿದೆ ಇವಾಗ, ಈ ಸ್ವರ್ಗ ಅದರಲ್ಲಿ ಶ್ವಾಸ ಆದು ಈದು ಎಲ್ಲ ಕಸ ಎಲ್ಲ ಹೋಗ್ಬಿಟ್ಟಿದೆ. ಜಸ್ಟ್ ನಾನು ಸಂಧ್ಯಾವಂದನೆ ಮಾಡಿದ್ರೆ ದೇವರು ಖುಷಿಯಿಂದ ನಗ್ತಾನೆ, ಆ ನಗು ಸಾಕು ನನಗೆ. ಇದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಡೆಫಿನೇಷನ್ ಏನಂದ್ರೆ, ನಾನು ನನಗೆ ಒಳ್ಳೆದಾಗುವ ಕರ್ಮ ಮಾಡಿದರೆ ಸಂತೋಷ ಪಡುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಸಂತೋಷ ನನಗೆ ಬೇಕು, ಅದಕ್ಕಾಗಿ ಒದ್ದಾಡುತ್ತೇನೆ ಅಂತ ಹೊರಟ್ರೆ ಮೋಕ್ಷವೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಅವ ಸಿಗ್ತಾನೆ, ಇಲ್ಲ ಅವ ಸಿಗಲ್ಲ, ಎಲ್ಲಾ ಸಿಕ್ಕಿರುತ್ತೆ. ಮತ್ತೆ ನಮ್ಮ ಜೀವನದ ಗುರಿ ಯಾವುದಿರಬೇಕು ಅದನ್ನ ಹೇಳ್ತಾರೆ ಒಂದು ಶಬ್ದದಲ್ಲಿ, ಅನಾಥಗತವು ಸದೈವಹಿ. ನೀನೇ ಬೇಕು ನನಗೆ ಅಂತ ಭಾವನೆ ನನ್ನಲ್ಲಿ ಹುಟ್ಟಿಸು, ಅದು ಹುಟ್ಟತಾ ಇಲ್ಲ. ಎಷ್ಟೇ ಪ್ರವಚನ ಕೇಳಿದ್ರು ಏನೇ ಕೇಳಿದ್ರು ನಿನ್ನ ಹತ್ರ ಬಂದಾಗ ಏನೇನೋ ಕೇಳ್ತಾ ಇರ್ತೀನಿ, ನೀನೇ ಬೇಕು ಎಂಬುದು ಬರ್ತಾ ಇಲ್ಲ, ನಿನ್ನ ಮನಸ್ಸು ಕನ್ವರ್ಟ್ ಆಗ್ತಾ ಇಲ್ಲ. ನೀನೇ ನನ್ನ ಹಿತೈಷಿ, ನನ್ನ ಎಲ್ಲ ಬೇಕಾದವ ನೀನೇ ಎಂಬುದು ಬರ್ತಾ ಇಲ್ಲ. ಅದು ನೀನೇ ಕೊಡಬೇಕು, ಇಲ್ಲಂದ್ರೆ ಬರಲ್ಲ. ನೀನೇ ಕೊಡು ಹರಿ, ಆ ಕೊಡೋದನ್ನು ಕೇಳುತ್ತಾರೆ. ನೀನು ನನ್ನ ಮನಸ್ಸಿಗೆ ಬಾ, ಆ ಬರುವ ಕಾಲಕ್ಕೆ ನನಗೆ ನಿನ್ನಕ್ಕಿಂತ ಹಿತೈಷಿಗಳು ಯಾರೂ ಇಲ್ಲ ಎಂಬ ಎಚ್ಚರ ಕೊಟ್ಟು ಬಾ. ಅಷ್ಟೇ ಅಲ್ಲ, ನೀನೇ ಎಲ್ಲವನ್ನ ಮಾಡಿ ಮಾಡಿಸ್ತಾ ಇದ್ದಿ ಎಂಬ ಎಚ್ಚರ ಕೊಟ್ಟು ಬಾ. ಹಾಗೆ ನನ್ನ ಮನಸ್ಸು ನೀನೇ ನಿನ್ನ ಹತ್ತಿರ ಕರ್ಕೊಂಡು ಹೋಗಬೇಕೆಂಬ ಎಚ್ಚರ ಕೊಟ್ಟು ಬಾ ಹರಿಯೇ. ಅಂದರೆ ನಿನಕ್ಕಿಂತ ಇಷ್ಟವಾದ ವ್ಯಕ್ತಿ ಬೇರೊಬ್ಬರಿಲ್ಲ ಎಂಬುದು ನನಗೆ ಎಚ್ಚರ ಕೊಡು ಹರಿಯೇ. ಇಷ್ಟೆಲ್ಲ ಕೇಳಿಕೊಳ್ತಾ ಇದ್ದಾರೆ. ಒಮ್ಮೆ ಹೇಳಿ, ಜೀವನದಲ್ಲಿ ದೇವರನ್ನು ಈ ತರ ಎಂದಾದ್ರು ಕೇಳ್ಕೊಂಡು ಬಾ. ನಾನಿಲ್ಲ, ನೀವೇನು ಕೇಳ್ಕೊಂಡಿದ್ದೀರ? ಈ ತರ ಕೇಳ್ಕೋಬೇಕಂತಾದ್ರೆ ಗೊತ್ತಾ? ಗೊತ್ತಿಲ್ಲ. ಅದು ಹೇಳಿಕೊಡ್ತಾ ಇದ್ದಾರೆ ಅರಣ್ಯಕಾಚಾರ್ಯರು. ಅಂದ್ರೆ ಹೌ ಟು ಪ್ರೇ ಗಾಡ್, ಫಾರ್ ವಾಟ್ ಪರ್ಪಸ್? ನಮಗೂ ಗೊತ್ತು, ದೇವರನ್ನ ಪ್ರಾರ್ಥನೆ ಮಾಡುವುದು ಪರ್ಪಸ್ಸೇ ಗೊತ್ತಿದ್ದಿಲ್ಲ. ಯಾವುದು ನಮ್ಗೆ ಬೇಡವೋ ಆ ಕಸಕ್ಕಾಗಿ ದೇವರನ್ನ ಕೇಳ್ತಾ ಇದ್ವಿ. ಕೊನೆಗೆ ಅವನಿಂದ ಏನು ಕೇಳಬೇಕು ಎಂಬ ಲಿಸ್ಟೇ ಇತ್ತು, ಅವನನ್ನೇ ಕೇಳಬೇಕು ಎಂಬುದು ಗೊತ್ತಿರ್ತಿಲ್ಲ. ಅದನ್ನೇ ಹೇಳಿಕೊಡ್ತಾ ಇದ್ದಾರೆ. ಬಲಿಗೆ ಶ್ರೀಕೃಷ್ಣ ನಮಸ್ಕಾರ.